ಅದಕ್ಕೆ ಇವತ್ತು ಬುದ್ಧರೇ ಆತ್ಮಾನಾತ್ಮ. ನಮ್ಮ ಮನೆಯವರೇನ ಅವಶ್ಯಕತೆಯನ್ನ ನಾವೇ ಹೇಗೆ ಪೂರೈಸಿಕೊಡ್ತೇವೆಯೋ ಹಾಗೆ ನಮ್ಮ ಉದ್ಧಾರದ ಹಾದಿಯನ್ನ ನಾವೇ ಕಾಣಬೇಕೆ ಹೊರತು ಅವರು ತೋರಿಸ್ಲಿಲ್ಲ ಇವರು ತೋರಿಸ್ಲಿಲ್ಲ ಅಂತ ನಾವು ಇನ್ನೊಬ್ಬರ ಮೇಲೆ ಹಾಕಬಾರದು ಅಂತ ಭಗವಂತ ಹೇಳುತ್ತಾರೆ. ಆ ಅಧ್ಯಾಯ ಪೂರ್ತಿ ಧ್ಯಾನ ಯೋಗ, ಮನುಷ್ಯ ಒಬ್ಬರೇ ಕೂಡ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ ಭಗವಂತ. ಏಕಾಕಿ ಯಥಚಿತ್ತಾತ್ಮ ತಕ್ತ ಸರ್ವ ಪರಿಗ್ರಹ, ಆದಷ್ಟು ಒಬ್ಬನೇ ಇರಿ ಶಾಸ್ತ್ರ ಹೇಳುತ್ತೆ. ನಮ್ಗೆ ಹಾಗಲ್ಲ, ಆದಷ್ಟು ಜೊತೆಗೆ ಇರಿ, ಇನ್ನೊಬ್ಬರ ಜೊತೆಗೆ ಇರಿ ಅಂತ ಆಗ್ಬಿಟ್ಟು. ಇವತ್ತು ಬರೀ ಯಾವ್ದೋ ಟಿವಿ ಅಂತ ಜೊತೆ ಕಟ್ಟಿಬಿಡುತ್ತಾರೆ, ಯಾರಿಲ್ಲದ ಹೋದ್ರು ಕೂಡ ಅಲ್ಲಿ ಜೊತೆಗೆ ಕೂತ್ ಬಿಡುತ್ತಾರೆ. ಒಬ್ಬನೇ ಇರಿ, ಪುಸ್ತಕ ಓದಿ, ಇಲ್ಲ ಒಬ್ಬನೇ ಇರಿ, ಅದು ಒಳ್ಳೆ ಪುಸ್ತಕ ಓದಿ, ಆಗ ಯೋಚನೆ ಮಾಡಕ್ಕೆ ಅವಕಾಶ ಸಿಗುತ್ತೆ. ಇಲ್ಲದ ಹೋದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ, ಯೋಚನೆ ಮಾಡಕ್ ಆಗೋದಿಲ್ಲ. ಏಕಸ್ತಪ ತಪಸ್ ಮಾಡಬೇಕಾದ್ರೆ ಒಬ್ಬನೇ ಇದ್ರೆ ಮಾತ್ರ ಧ್ಯಾನ ಮಾಡೋದು ಸಾಮೂಹಿಕ ಧ್ಯಾನ ಅಂದ್ರೆ ಅರ್ಥ ಇಲ್ಲ. ಕೂಡೋ ಸಾಮೂಹಿಕ ಕೊಡ್ಬೋದು, ಧ್ಯಾನ ಮಾತ್ರ ಅವನೇ ಮಾಡಬೇಕೆ ಹೊರತು ಬೇರೆ ಅರ್ಥ ಇಲ್ಲ. ಅದಕ್ಕೆ ಒಬ್ಬನೇ ಚಿಂತನೆ ಮಾಡಬೇಕು. ಯಥಚಿತ್ತಾತ್ಮ, ಒಬ್ಬನೇ ಕೂತಾಗಲ್ಲಿ ನಿದ್ದೆ ಬಂದ್ಬಿಡುತ್ತೆ, ಏಳ ಮಾಡಿಬಿಡ್ತಾನಷ್ಟೇ, ಹುಚ್ಚಿಡಿದಾಗತ್ತೆ. ಅದು ಯಥಚಿತ್ತಾತ್ಮ, ಸುಮ್ಮನೆ ಕೊಡೋದಕ್ಕಿಂತ ಮುಂಚೆ ಸಾಕಷ್ಟು ಓದು, ಸಾಕಷ್ಟು ತಿಳ್ಕೊ, ಆದರೆ ಸುಮ್ಮನೆ ಕೊಡು ಅಂತ ಹೇಳುತ್ತೆ. ಸುಮ್ಮನೆ ಕೊಡೋದಕ್ಕಿಂತ ಮುಂಚೆ, ಒಂಟಿಯಾಗೋದಕ್ಕಿಂತ ಮುಂಚೆ ಸಾಕಷ್ಟು ಅದಕ್ಕೆ ಪರಿಶ್ರಮ ಪಟ್ಟಿರಬೇಕು. ಯಥಚಿತ್ ತಕ್ತ ಸರ್ವ ಪರಿಗ್ರಹ ಆ ರೀತಿ ಇದು ಶುಚೋ ದೇಶೇ ಪ್ರತಿಷ್ಠಾತ್ಯ ಸ್ಥಿರ ಮಾಸನ ಆತ್ಮನಃ. ಎಂಥ ಮಾತುಗಳು ಭಗವದ್ಗೀತೆಯ ಮಾತುಗಳು! ಒಳ್ಳೆ ಜಾಗದಲ್ಲಿ ಕೂಡಿ, ನಿರ್ಮಲವಾದ ಜಾಗದಲ್ಲಿ ಕೂಡಿ. ಇದೆಲ್ಲ ಓದಿದರೆ ಯಾವ ಮನುಷ್ಯ ಹಾಳಾಗ್ತಾನೆ? ಕ್ಲಬ್ಬಲ್ಲಿ ಕೂತ್ರೆ ಅಂತ ವಾತಾವರಣ ಇರೋದಿಲ್ಲ. ಶುಚೋ ದೇಶೇ ಅಲ್ಲ ಅದು, ಅದಕ್ಕೆ ಒರೆಸಿದ ಮಾತ್ರಕ್ಕೆ ಶುಚಿ ಆಗೋದಿಲ್ಲ. ಅಲ್ಲಿ ವಾತಾವರಣದಲ್ಲೇ ಭಗವಂತನ ಹೆಸರಿಲ್ಲ, ಅದರಿಂದ ಅಲ್ಲೆಲ್ಲ ಹೋಗಬೇಡಿ. ಶುಚೋ ದೇಶೇ, ನಿರ್ಮಲವಾದ ದೇಶ, ನದಿ ತೀರ ಆಗಲಿ, ದೇವಸ್ಥಾನ ಆಗಬಹುದು, ಒಳ್ಳೆ ತಪೋವನ ಆಗಬಹುದು, ಅಂತಲ್ಲಿ ಕೂಡಿ. ಮತ್ತೆ ಸ್ಥಿರ ಮಾಸನ ಆತ್ಮನಃ, ಸುಖವಾದ ಪೀಠದಲ್ಲಿ ಕೂಡಿ ಅಂತ ಹೇಳುತ್ತಾರೆ. ಇವತ್ತು ಸೈನ್ಸ್ ಕೋಟ ಪೀಠಕ್ಕೂ ನಮ್ಮ ಶಾಸ್ತ್ರ ಹೇಳೋ ಪೀಠಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವರು ಟೇಬಲ್ಲು, ಚೇರು, ಸೋಫಾ ಗೀಫಾ ಕೊಟ್ಟರೆ ಹೊರತು ಸೈನ್ಸ್ ಬೇರೆ ಕೊಡಲಿಲ್ಲ. ನಮ್ದು ಅದೆಲ್ಲ ಇಲ್ಲ. ಆರಾಮ ನೆಲದ ಮೇಲೆ ಕೂಡಿ, ಬರೀ ನೆಲದ ಮೇಲೆ ಕೂಡಬೇಡಿ, ಕನಿಷ್ಠ ಪಟ್ಟು ಒಂದು ಆಸನ ಹಾಕ್ಕೊಳ್ಳಿ. ಆಸನ ಅಂದ್ರೆ ಏನು? ಚೇಲ ಆಜರ ಕುಶೋತ್ತಾರಂ, ಬಟ್ಟೆ ಆದರೂ ಹಾಸಿಕೊಳ್ಳಿ. ಜಮ್ಕಾನ್ ಹಾಕಿಕೊಡೋ ಪದ್ಧತಿ ಅದಕ್ಕೆ ಬಂದಿತ್ತು. ಬದ್ದೆ ಹಾಸಿ, ಅದರ ಮೇಲೆ ಚರ್ಮ ಕೃಷ್ಣಾಜನ ಇತ್ಯಾದಿ ಹಾಕಿ, ದರ್ಬೆ ಹಾಕಿ, ಅದರ ಮೇಲೆ ಕೂಡಿ. ಎಲ್ಲ ಆದರೆ ಭಾರಿ ಸಂತೋಷ. ಕನಿಷ್ಠ ಒಂದಾದ್ರೂ ಹಾಕ್ಕೊಳ್ಳಿ, ಕೊನೆ ಪಕ್ಷ ಒಂದಾದ್ರೂ ಹಾಕೊಂಡು ಕೂತ್ಕೊಳ್ಳಿ. ಒಂದು ಜಾಗ ನೆಲದ ಮೇಲೆ ಕೊಡಬೇಕು, ಎತ್ತರದ ಮೇಲೆ ಕೊಡಬೇಡಿ. ಧ್ಯಾನ ಮಾಡ ನಿದ್ದೆ ಬಂದ್ರೆ ಕೆಳ ಬಿದ್ದು ಬಿಡ್ತಾನೆ ಆಮೇಲೆ, ಹಾಗೆಲ್ಲ ಕೊಡಬಾರ್ದು. ಅದು ಟೇಬಲ್ ಧ್ಯಾನ ಮಾಡ್ತಾ ಬಿದ್ದ ಗತಿಯೇನಾಗ್ಬೇಕು? ಮತ್ತೆ ಸುಮ್ಮನೆ ಹೇಳ್ಬೇಕು, ಕನಿಷ್ಠ ಅಲ್ಲೇ ಬಿಡ್ತಾನೆ, ಅಷ್ಟು ಮೇಜರ್ ಇದೇನಾಗೋದಿಲ್ಲ. ಅದು ಒಂದು. ಇನ್ನೊಂದು, ರಿಸ್ಕ್ ಇರೋದಿಲ್ಲ, ಯಾವಾಗಲೂ ಕೂಡ ಬ್ಯಾಲೆನ್ಸ್ ಜಾಸ್ತಿ ಇರ್ತದೆ. ಮೇಲೆ ಹೋಗ್ತಾ ಹೋಗ್ತಾ ಅದು ಏನಾಗುತ್ತೆ ಗೊತ್ತಾ? ಹತ್ತಿ ನಿಂತ್ಕೊಂಡಿರ್ತೀರಿ, ಸರಿ, ಹತ್ತು ಬೇಕಾದ್ರೂ ಬ್ಯಾಲೆನ್ಸ್ ಜಾಸ್ತಿ ಬೇಕಾಗುತ್ತೆ. ವಯಸ್ಸಾದಂತ ಆಲೋಚ ಬಲ್ಬೇಗ ಅವನಿಗೆ ಒಂಥರ ಗಿಡಿನೆಸ್ ಬಂದಾಗ ಆಗಿಬಿಡುತ್ತೆ. ಆ ಡಿಸ್ಟೆನ್ಸ್ ನೋಡೋಕ್ಕೆ ಅವ್ನಿಗೆ ಗಿಡಿನೆಸ್ ಬಂದಾಗ ಆಗುತ್ತೆ. ಅದಕ್ಕೆ ಧ್ಯಾನ ಅಂಬುದು ಭಗವದ್ಗೀತೆ ಹೇಳೋ ಧ್ಯಾನ, ನೆಲದ ಮೇಲೆ ಈ ರೀತಿ ಹಾಕೊಂಡು ಕೂತ್ಕೊಳ್ಳಿ. ಈ ಮತ್ತೆ ಹೇಳ್ತಾರೆ, ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯಿ. ದೇವರಲ್ಲಿ ಮನಸ್ಸಾಕಿ ಬೇರೆ ಏನನ್ನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಒಂದೊಂದು ಸ್ಟೆಪ್ಸ್ ಅವೆಲ್ಲ ಸರಿಯಾಗಿ ಫಾಲೋ ಮಾಡಿಬಿಟ್ರೆ ಆರನೇ ಅಧ್ಯಾಯ ಒಳ್ಳೆ ಧ್ಯಾನ ಯೋಗಿಯನ್ನ ಆಗಿ ಮಾಡ್ತಕ್ಕಂಥ ಅಧ್ಯಾಯ. ಅಲ್ಲಿ ಮೊದಲನೇ ಶತಕ ಮುಗಿತಾಯಿ, ಆರನೇ ಅಧ್ಯಾಯ ಮೊದಲನೇ ಶತಕ ಮುಗಿಯುತ್ತೆ. ಅದಕ್ಕೆ ಸಾಧು ಕರ್ಮಯೋಗ, ಒಟ್ಟು ಕರ್ಮಯೋಗ ಅಂದ್ರೆ ಜ್ಞಾನ ಸಾಧನ ಯೋಗ ಅಂತ ಹೇಳ್ತಾರೆ. ಯಾವ ರೀತಿ ಮನುಷ್ಯ ಬದುಕಿದ್ರೆ ತತ್ವಜ್ಞಾನ ಸಂಪಾದನೆಗೆ ಅರ್ಹತೆ ಬರುತ್ತೆ ಅಂತ ಹೇಳೋದು ಮೊದಲ ಆರು ಅಧ್ಯಾಯಗಳ ಸಾರಾಂಶ. ಇನ್ನು ಎರಡನೇ ಆರು ಅಧ್ಯಾಯ ಇದೆಯಲ್ಲ, ದ್ವಿತೀಯ ಷಟ್ಕ ಅಂತ ಕರೀತಾರೆ, ಸೆಕೆಂಡ್ ಸಿಕ್ಸ್ ಚಾಪ್ಟರ್ಸ್. ಅದರಲ್ಲಿ ಏಳನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಈ ಜ್ಞಾನ ಸಂಪಾದನೆ ಮಾಡೋ ಜನ ಎಷ್ಟು ಕಡಿಮೆ ಗೊತ್ತಾ ಅಂತ ಹೇಳುತ್ತಾರೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ, ಯತತಾಪತಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ಯ ತತ್ವತಃ. ಒಳ್ಳೆ ಮತದ ಒಂದು, ಎಲ್ಲೋ ಸಾವಿರಾರು ಜನಗಳ ಮಧ್ಯೆ ಒಬ್ಬನು ದೇವರು ತಿಳ್ಕೊಳ್ಳೋ ದಾರಿ ಹಿಡಿತಾನೆ, ಅದರಲ್ಲಿ ಎಷ್ಟೋ ಸಾವಿರ ಜನಗಳ ಮಧ್ಯೆ ಒಬ್ಬ ಎಲ್ಲೋ ಪಾಸ್ ಆಗ್ತಾನೆ. ಈ ಪ್ರೈಮರಿ ಸ್ಕೂಲಲ್ಲಿ ಎಷ್ಟಿರುತ್ತೆ ಸ್ಟ್ರೆಂತು, ಮಿಡ್ಲ್ ಸ್ಕೂಲ್ ಎಷ್ಟು ಜನ ಬರ್ತಾರೆ? ಇವತ್ತು ಊಟ ಗಿಟ್ಟ ಕೊಟ್ಟರೆ ಸ್ವಲ್ಪ ಬರ್ತಾರೆ, ಎಲ್ಲರೂ ಅದು ಇರೋದಿಲ್ಲ. ಆಮೇಲೆ ಹೈಸ್ಕೂಲ್ಗೆ ಇನ್ನೂ ಕಡಿಮೆ ಆಗ್ತಾರೆ, ಪಿ ಯು ಸಿಗೆ ಮತ್ತೆ ಕಡಿಮೆ ಆಗ್ತಾರೆ, ಡಿಗ್ರಿಗೆ ಇನ್ನೂ ಕಡಿಮೆ, ಇಂಜಿನಿಯರಿಂಗ್ ಮೆಡಿಕಲ್ಗೆ ಇನ್ನೂ ಕಡಿಮೆ, ಕಂಪ್ಯೂಟರ್ಗೆ ಮತ್ತೂ ಕಡಿಮೆ, ಪಿ ಜಿ ಕೋರ್ಸ್ ಮತ್ತೂ ಕಡಿಮೆ, ಪಿ ಎಚ್ ಡಿಗೆ ಇಡೀ ಸ್ಟೇಟ್ಗೆ ನೂರಾರು ಜನ ಸಿಕ್ಕರೆ ಪುಣ್ಯ. ಅಲ್ಲಿ ಲಕ್ಷಾಂತರ ಜನ ಹೋಗಿ ನೂರಾರು ಜನಕ್ಕೆ ಬರ್ತಾರೆ. ಸಬ್ಜೆಕ್ಟ್ ಹೋಯ್ತು ಹೋಗ್ಬಿಟ್ಟು ಓದೋದಕ್ಕೆ ಒಬ್ಬನೂ ಇಲ್ಲ, ಫುಲ್ ಗ್ಯಾಪ್ ಬಿದ್ದು ಬಿಡುತ್ತೆ. ಅಂದ್ರೆ ಮೇಲೆ ಹೋಗ್ತಾ ಹೋಗ್ತಾ ಹೋದಂತೆ ಆ ಮಟ್ಟ ಇರೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಎಷ್ಟೋ ಜನ ನಮ್ಮ ಜೊತೆಗಿಲ್ಲ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ಅವ್ರು ಹಿಂದೆ ಬಿದ್ದಿದ್ದಾರೆ ಅಂತ ನಾವು ಹಿಂದೆ ಬಿಡಬಾರ್ದು, ಆದಷ್ಟು ಮೇಲಕ್ಕೆ ಹೋಗುದು. ಬೆಟ್ಟ ಹತ್ತ ಕೆಲಸ ಇದ್ದ ಹಾಗೆ, ಜ್ಞಾನ ಅಂದ್ರೆ ಬೆಟ್ಟ ಹತ್ತ ಕೆಲಸ. ಅದಕ್ಕೆ ಯಾರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ ಅದು ತುಂಬಾ ಮೇಲೆ ಹತ್ತಲಕ್ಕಾಗೋದಿಲ್ಲ. ಆದ್ರಿಂದ ಜ್ಞಾನ ಸಂಪಾದನೆ ಕಷ್ಟದ ಕೆಲಸ. ಆದ್ದರಿಂದ ಯಾವನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ, ಲೌಕಿಕ ಸುಖ ಭೋಗಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆಲ್ಲ ಇದು ಸಿದ್ಧಿಸೋದಿಲ್ಲ ಅಂತ ಭಗವಂತ ಹೇಳುತ್ತಾರೆ. ಮುಂದೆ ಹೇಳುತ್ತಾರೆ ಅರ್ಜುನ, ಜ್ಞಾನದ ಮುಖ್ಯವಾದ ಘಟ್ಟ ಯಾವುದು ಗೊತ್ತೇನು? ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದು ಇಡೀ ಅಧ್ಯಾಯದ ಸಾರ ಇರುವಂತ. ಇಡೀ ಜಗತ್ತಿಗೆ ಭಗವಂತ ಆಧಾರವಾಗಿದ್ದಾನೆ. ದೇವರು ಸರ್ವತಂತ್ರ ಸ್ವತಂತ್ರ. ನಮಗೆಲ್ಲ ಮೂಲಭೂತವಾದ ಆಧಾರ ಅಂದ್ರೆ ಪರಮಾತ್ಮನೇ. ಹೇಗೆ ಮಣಿಗಳಿಗೆಲ್ಲ ಒಂದು ಸೂತ್ರ ಆಧಾರವಾಗಿರುತ್ತೋ, ಬರೀ ಮಣಿಗಳನ್ನು ಹಾರ ಅಂತ ಯಾರು ಕರೆಯೋದಿಲ್ಲ, ಅದು ಪೋಣಿಸ್ತಾರ ಮಾತ್ರ ಹಾರ. ಪೋಣಿಸ್ತಾರ ವ್ಯವಸ್ಥೆ ಬರುತ್ತೆ, ಪೋಣಿಸ್ತಾರ ಬಿಟ್ಟಾಗ ಎಲ್ಲ ಚೆಲ್ಲಾಪಿಲ್ಲಿಯಾಗಿರುತ್ತೆ. ನಮಗೆಲ್ಲ ವ್ಯವಸ್ಥೆ ಬರೋದು ಯಾವಾಗ? ದೇವರನ್ನು ನಾವು ನಂಬಿದಾಗ. ದೇವರು ಕೈ ಬಿಟ್ಟಾಗ ನಾವೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದೋಗ್ಬಿಡ್ತೇವೆ, ಯಾರು ಕೊಳ್ಳಲ್ಲಿ ಹಾಕೊಳ್ಳೋಕ್ಕಾಗೋದೇ ಇಲ್ಲ. ನಿನ್ನಿತ್ತ ಮೇಲೆ ಯಾರು ಇದ್ರೆ ನನ್ನಿಂತ ಮೇಲೆ ಯಾರೂ ಇಲ್ಲ. ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರ ಸರ್ವತಂತ್ರ ಸ್ವಾತಂತ್ರ್ಯ ಇದೆ. ದೇವರ ಹಿರಿಮೆಯನ್ನು ಕಂಪೇರ್ ಮಾಡಲಿಕ್ಕೆ ಯಾವ ವಸ್ತು ಮತ್ತೊಂದು ವಸ್ತು ಸಿಗೋದಿಲ್ಲ. ಆಕಾಶಕ್ಕಿಂತ ದೇವರು ದೊಡ್ಡವನು, ಎಂತ ಚಕ್ರವರ್ತಿಗಿಂತ ದೇವರು ದೊಡ್ಡವನು. ತಂದೆ ತಾಯಿ ಬಂಧು ಬಳಗ ಮೊದಲಾದ ಎಲ್ಲಕ್ಕಿಂತಲೂ ಕೂಡ ಭಗವಂತ ಭಾರಿ ಮೇಲಿನವು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿಹಿ. ಇದು ಒಟ್ಟು ಸಂದೇಶದ ಸಾರ ಇದು. ಅರ್ಜುನ, ಈ ಜಗತ್ತಿನೊಳಗೆ ಜನ ಒಂದು ಮಾಯೆಗೆ ಒಳಗಾಗಿದ್ದಾರೆ ಅಂತ ಭಗವಂತ ಹೇಳುತ್ತಾರೆ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಎಲ್ಲರಿಗೂ ಒಂದು ಮಾಯೆ ಇದೆ. ಯಾವುದು ಮಾಯೆ ಅಂದ್ರೆ ದೈವೀ ಮಾಯಾ, ದೇವರೇ ಹಾಕಿದ ಒಂದು ಮಾಯೆ ಇದೆ. ಏನು ಮಾಯ ಅಂದ್ರೆ ಜಗತ್ತಿನ ಕಡೆಗೆ ಗಮನ, ದೇವರ ಕಡೆಗೆ ಗಮನ ಇಲ್ಲದೆ ಇರೋದು. ಈಶಾವಾಸ ಉಪಿಸುತ್ತಿದೆ ಮಾತನ್ನೇ ಹೇಳುತ್ತೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಭಗವಂತನ ಒಂದು ದರ್ಶನ ನಮಗೆ ಅಡ್ಡಿಯಾಗಿ ಒಂದು ಪದಾರ್ಥ ಅಡ್ಡವಾದ ತೆರೆ ಇದೆ ಅಂತ ಹೇಳ್ತಾರೆ. ಮತ್ತೆ ಒಂದು ಸ್ಕ್ರೀನ್ ಇದೆ. ಯಾವುದು ಸ್ಕ್ರೀನ್ ಅಂದ್ರೆ ಹಿರಣ್ಮಯೇನ ಪಾತ್ರೇಣ, ಅದು ಚಿನ್ನದ ತೆರೆ ಇದೆ ಅಂತ ಹೇಳ್ತಾರೆ. ಚಿನ್ನದ ತೆರೆ ಇದೆ, ಅದಕ್ಕೆ ದೇವರ ನಮಗೆ ಕಣ್ಣು ಕಾಣೋದಿಲ್ಲ. ಚಿನ್ನದ ತೆರೆ ಅಂದ್ರೆ ಏನು? ಧನ ಬೆಳ್ಳಿ ಬಂಗಾರ ಮೇಲೆ ಆಸೆ ಇದೆ, ಅದಕ್ಕೆ ದೇವರು ಮರೆತು ಬಿಡ್ತೇವೆ ಅಂತ ಅರ್ಥ. ಈ ತೆರೆ ಸರಿಸಿಬಿಟ್ರೆ ಆವ ದೇವರು ಕಾಣಿಸ್ತಾರೆ. ಈ ಸ್ಕ್ರೀನ್ ತೆಗಿಬೇಕು. ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಲೌಕಿಕ ಭೋಗಭಾಗ್ಯಗಳನ್ನು ಯಾವಾಗ ಬೇಡ ಅಂತ ಹೇಳ್ತೇವೆ ಆಗ ದೇವರು ಕಾಣಿಸ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಈ ತೆರೆ ಅಡ್ಡ ಇದ್ದಾಗ ನಮಗೆ ದೇವರು ಹೇಗೆ ಕಾಣೋದಿಲ್ಲ, ಹಾಗೂ ನಮಗೆ ಧನ ಧಾನ್ಯಗಳ ಒಂದು ಮೋಹ ಇದೆಯಲ್ಲ, ಅದಕ್ಕೆ ನಮಗೆ ದೇವರು ಕಾಣ್ತಾ ಇಲ್ಲ. ಅದು ಕಾಣಾಗಬೇಕಾದ್ರೆ ಈ ತೆರೆ ಸರಿಸಬೇಕು. ಸರಿಸಿಬಿಟ್ರೆ ಆಯ್ತಲ್ಲ ಅಂತ ಕೇಳಿದ್ರೆ ಇದು ಅಂತ ತೆರೆಯಲ್ಲ, ದುರತ್ಯಯ ಅಂತ ಹೇಳಿ. ದುರತ್ಯಯ ವೆರಿ ಡಿಫಿಕಲ್ಟ್. ಅದು ಸುಮ್ಮನೆ ಬಟ್ಟೆ ಹೇಗೆ ಅಂದ್ಬಿಡ್ಬೋದಾಗಿತ್ತು. ಅದೇನು ಹಾರ್ಡ್ ಸ್ಕ್ರೀನ್ ಅದು, ಹಾಗೆಲ್ಲ ತೆಗಿಲಕ್ಕೆ ಆಗೋದಿಲ್ಲ. ತೆರೆ ಇದೆ ಅಂತೀಯ, ಕಷ್ಟ ಅಂತ ಏನು ಮಾಡಬೇಕು ಅಂದ್ರೆ ಸಿಂಪಲ್ ಅದು. ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಕೇಳೋ ತೆಗೆಸಿಬಿಡ್ತೇನೆ ಅಂತ ಹೇಳಿದೆ. ಬಾಗಲು ಪಟಪಡೆ ಒಡೆದೇ ಕೊಡು, ಸ್ವಲ್ಪ ಕಾಲಿಂಗ್ ಮೇಲೆ ಮಾಡಿದ್ರೆ ಮುಟ್ಟಬೇಕಾಗಿಲ್ಲ, ತೆಗೆದು ಬಿಡ್ತಾರೆ ಬಂದ್ಬಿಟ್ಟು. ಬಾಗಿಲು ಮುಟ್ಟಬೇಕಾಗಿಲ್ಲ, ಕಾಲಿಂಗ್ ಮೇಲೆ ಹೋಗ್ತಾರೆ, ಬಾಗಿಲು ತೆಗೆದು ಬಿಡ್ತಾರೆ. ಮ್ಯಾಜಿಕ್ ಅದು. ಆ ದೇವರ ಕಾಲಿಂಗ್ ಬೆಲ್ ಅಂದ್ರೆ ಏನು? ಸ್ತೋತ್ರ ಮಾಡಿದ್ರೆ ತೆಗೆದು ಬಿಡ್ತಾರೆ ಅಂತ. ಕಾಲಿಂಗ್ ಬೆಲ್ ಇದ್ದ ಸ್ತೋತ್ರಗಳೆಲ್ಲ ಕಾಲಿಂಗ್ ಬೆಲ್ ಇದ್ದಾರೆ. ವಿಶ್ವಂ ವಿಷ್ಣುರು ವಷತ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃತ್ ಭೂತ ವೃದ್ಧಾವೋ ಭೂತಾತ್ಮ ಭೂತ ಭಾವನಃ. ಅದಕ್ಕೇನೆ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬರಬಹುದು. ಕರೆ ಎಂಬುದೇ ಕಾಲಿಂಗ್ ಬೆಲ್, ಕರೆ ಅಂತೀವಲ್ಲ ಅದೇನೆ. ಕರೆದ್ರೆ ಬರ್ತಾನೆ ದೇವರು, ಇಲ್ಲವರು ದೇವರು ಬರೋದಿಲ್ಲ. ಕರೆ ಇಮ್ಮಿಡಿಯೇಟ್ ಆಗಿ ಬರ್ತಾನೆ. ಮತ್ತೆ ಬಾಗಿಲು ಎಷ್ಟಿರ್ಕ ಹಾಕಿರ್ತಾರೆ, ನಾವು ಎಲ್ಲ ಅವರೇ ತೆಗಿತಾರೆ, ತೆಗೆದು ಬಿಡ್ತಾರೆ. ಅದು ಒಳಗಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ನಾವೇ ಎಷ್ಟು ಬುದ್ಧಿವಂತಿಕೆ ಮಾಡ್ಬೇಕಾದ್ರೆ ದೇವ್ರು ಹೇಗೆ ಮಾಡ್ಕೊಂಡಿರ್ಬೇಕು ಲೆಕ್ಕ ಹಾಕಿ? ಅವನೇ ತೆಗಿಬೇಕು, ಇನ್ಯಾರು ತೆಗೆದ್ರು ತೆಗಿಲಕ್ಕೆ ಬರೋದಿಲ್ಲ. ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮುಂದೆ ಹೇಳ್ತಾನೆ ಭಗವಂತ, ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಇಲ್ಲಿದೆ ಮಾತು. ಎಲ್ಲಾ ದೇವರು ಅಂದ ಅರ್ಥ ಏನು? ಎಲ್ಲಾ ಕಡೆ ದೇವರಿದ್ದಾನೆ, ದೇವರೇ ಎಲ್ಲದಕ್ಕೂ ಒಡೆಯನಾಗಿದ್ದಾನೆ, ದೇವರಿಂದ ಎಲ್ಲ ಆಗ್ತಾ ಇದೆ, ಅವನಿಂದನೇ ಆಗ್ತಾ ಇದೆ ಅಂತ ತಿಳುವಳಿಕೆ ಬರುತ್ತಲ್ಲ ಅಂತ ಜ್ಞಾನಿ ಸಿಗೋದು ಭಾರಿ ಕಷ್ಟ ಅಂತ ಹೇಳ್ತಾರೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ವೆರಿ ವೆರಿ ಡಿಫಿಕಲ್ಟ್ ಅಂತ ಸಿಗೋದು. ಅರ್ಜುನ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನಾನು ಹಿಂದಿನ ಇಂದಿನ ಮುಂದಿನ ಎಲ್ಲವನ್ನೂ ಬಲ್ಲೆ, ಆದರೆ ಎಲ್ಲರನ್ನೂ ಬಲ್ಲೆ, ನನ್ನ ಮಾತ್ರ ಎಲ್ಲರೂ ಸೇರಿ ಸ್ವಲ್ಪ ಕೂಡ ತಿಳ್ಕೊಂಡಿಲ್ಲ, ಅಷ್ಟು ಮೇಲಿದ್ದೆ ನಾನು ಅಂತ ಹೇಳಿದ್ದೆ. ಅಂದ್ರೆ ದೇವರೊಂದು ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಸಾಕ್ಷಿ. ಎಷ್ಟು ಕೈ ಎತ್ತಬಹುದು ಆಕಾಶಕ್ಕೆ? ಎಷ್ಟು ಊರು ಹಾಕೊಂಡ್ರೆ ಆಕಾಶ ಮುಟ್ತೇವೆ ನಾವೀಗ? ಏಣಿ ಹಾಕೊಂಡ್ರೆ ಮುಟ್ತೇವಾ? ಪ್ಲೇನಲ್ಲಿ ಹೋದ್ರೆ ಮುಟ್ಟೋದಿಲ್ಲ, ಜೆಟ್ಟಲ್ಲಿ ಹೋದ್ರೆ ಮುಟ್ಟೋದಿಲ್ಲ, ಏನ್ ಮಾಡಿದ್ರೆ ಆಕಾಶ ಮುಟ್ಲಕ್ಕೆ ಆಗೋದೇ ಇಲ್ಲ. ಎಷ್ಟು ಎತ್ತರ ಇದೆ ಅದು, ಅಂದ್ರೆ ದೇವರ ಎತ್ತರವನ್ನ ಯಾರೂ ಮುಟ್ಲಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಶರಣ ಹೊಂದು ನಾನು ಉದ್ಧಾರ ಮಾಡ್ತೇನೆ. ಎಂಟನೇ ಅಧ್ಯಾಯದಲ್ಲಿ ಭಗವಂತ ಹೇಗೆ ಸಾಯ್ಬೇಕು ಹೇಳ್ತಾನೆ. ಇದು ಭಾರಿ ವಿಶೇಷ. ಇವತ್ತು ಹೇಗೆ ಬದುಕಬೇಕು ಅಲ್ಲ, ಹೇಗೆ ಸಾಯ್ಬೇಕು ಅಂತ ಭಗವಂತ ಹೇಳ್ತಾನೆ. ಹೇಗೆ ಸಾಯ್ಬೇಕು ಅಂದ್ರೆ ಸರಿಯಾಗಿ ಬದುಕಿದ್ರೆ ಸರಿಯಾಗಿ ಸಾಯ್ತಿ ಅಂತ ಹೇಳ್ತಾನೆ. ಸರಿಯಾಗಿ ಬದುಕು ಸರಿಯಾಗಿ ಸಾಯ್ತಿ ಅಷ್ಟೇ, ಇಲ್ಲದ ಹೋದ್ರೆ ಹಾಗಾಗೆ ಸಾಯ್ತಿ, ದಿವಸ ಸಾಯ್ತಿ ಅದು ಬೇರೆ. ಜೊತೆಗೆ ಹೇಳ್ತಾರಲ್ಲ, ಒಬ್ಬ ವೀರ ಡೈಸ್ ಒನ್ಸ್ ಇನ್ ಎ ಲೈಫ್ ಅಷ್ಟೇ, ಕವರ್ಡ್ಸ್ ಡೈ ಎವ್ರಿ ಡೇ ಅಂತ ಹೇಳ್ತಾರೆ. ಆತ ಯಾವನು ಜ್ಞಾನ ಇಲ್ಲ ಯಾವಾಗಲೂ ಸಾಯ್ತಾನಂತೆ. ಜ್ಞಾನಿ ಒಂದೇ ಸರ್ ಸಾಯ್ತಾನೆ. ರಾಯರು ರಾಜರಾಜೇಶ್ವರ ಸತ್ಯ ಉನ್ನಾನ ಪ್ರವೇಶ ಮಾಡಿದ್ರಲ್ಲ ಆ ಟೈಪ್ ಒಂದು ಸ್ವಾರ ಒಂದೇ ಸರ್ತಿ ಅಷ್ಟೇ. ಅದಕ್ಕೆ ಆರಾಧನೆ ಮಾಡ್ತಾರೆ, ದಿವಸ ತಯಾರಿ ಆರಾಧನೆ ಮಾಡ್ತಾರೆ. ಒಂದೇ ಸಾವಿರ ದೇಹ ಬಿಟ್ಟಿದ್ದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಕೊಂಡಾಡ್ತಾರೆ. ಯೋಚನೆ ಮಾಡಬೇಕು. ಇವತ್ತು ನಾವು ಜ್ಞಾನಿಗಳಾದ ಮೇಲೆ ಹೀಗೆ ಸಾಯ್ಬೇಕು ಅಂತ ಭಗವಂತ ಹೇಳ್ತಾರೆ. ಹೇಗೆ ಸರ್ ಪರೀಕ್ಷೆಯಲ್ಲಿ ಹೇಗೆ ಹೋಗ್ತಾನೆ, ಪ್ರೊಸೀಜರ್ ಅದು. ಒಂದು ನೀವು ಹೋಗಿ ಕೂತ್ಕೋ, ಸುಮ್ಮನೆ ಕೂತ್ಕೋ ಮೊದಲು. ಆಮೇಲೆ ಅವರು ಇದನ್ನು ಕೊಡ್ತಾರೆ, ಆನ್ಸರ್ ಪೇಪರ್ ಕೊಡ್ತಾರೆ, ರಿಸ್ಟ್ ನಂಬರ್ ಆಗಿ ಬರೀಬೇಕು ಸರಿಯಾಗಿ. ಆಮೇಲೆ ಸರಿಯಾಗಿ ಚೆಕ್ ಮಾಡೋ ಕ್ವಶನ್ ಪೇಪರ್ ಕೊಡ್ತಾರೆ, ಮತ್ತೆ ಫಾಸ್ಟ್ ಓದೋ ಅದನ್ನ. ಆಮೇಲೆ ಬರೆಯಕ್ಕೆ ಶುರು ಮಾಡು, ಅಕ್ಕಪಕ್ಕ ನೋಡ್ಲಿಕ್ಕೆ ಹೋಗ್ಬೇಡ, ನಿಂದನ್ನೇ ಬರಿ, ಜೇಬಿಗೆ ಬೆಲೆ ಖಾಲಿಯಾಗಿರಲಿ, ತಲೆ ಮಾತ್ರ ಖಾಲಿ ಆಗದೇ ಇರಲಿ, ಅದೆಲ್ಲ ಹೇಳಿರ್ತಾರಪ್ಪ. ಇಲ್ಲದವರು ಏನು ಜೋಬ್ ತುಂಬಿರಲಿ, ತಲೆ ಖಾಲಿ ಆಗಿರಲಿ ಅಂದ್ರೆ ಮತ್ತೆ ಡಿಸ್ಮಿಸ್ ಆಗಿಬಿಡ್ತಾರೆ. ಇದೆಲ್ಲ ಪರೀಕ್ಷೆ ಬರೆಯ ಪ್ರೊಸೀಜರ್ ಹೇಗಿದೆಯಲ್ಲ, ಆ ತರ ಅಂತ್ಯಕಾಲಕ್ಕೆ ಇರಬೇಕು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ, ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧಿ ಆದಾಯ ಆತ್ಮನ ಪ್ರಾಣಂ ಅಂತೆ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಿಲೆಬಸ್ ಎಷ್ಟು ದೊಡ್ಡಿದೆ ಗೊತ್ತಾ, ಏನು ಕವರ್ ಮಾಡಿಲ್ಲ. ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಂ ಓಂ ಅಂತ ಭಗವಂತನ ಚಿಂತನೆ ಮಾಡ್ತಾನೆ ಇರಬೇಕು. ಯಾತಕ್ಕೆ ಜನ ಗೊತ್ತಿರ್ಬೇಕು, ಓಂ ಓಂ ಕರೆಗಾರು ಓಂ ಓಂ ಅಂತ ಹೋಗ್ತಾ ಹೋಗಿ ಕರೆಯಬೇಕು, ಹೋಂ ಓಂ ಅಂತ ಆಗ್ಬಿಡ್ತು ಕೊನೆಗೆ. ಓಂ ಅಂದ್ರೆ ಕೊನೆಗೆ ಓಂ ಆಗಿಬಿಡುತ್ತೆ ಕೆಳಗೆ. ಉತ್ತ ಹೂವನ್ನಕ್ಕೆ ಬರೋದಿಲ್ಲ ಹೂ ಅಂತಾರೆ ಕೆಲವರು, ಆನಕ್ಕೆ ಬರೋದಿಲ್ಲ ಆ ಅಂತ ಹೇಳ್ತಾರೆ. ಯಾರು ಹಳ್ಳಿಯವರು ಅಂತ ಅಶ್ವತ್ಥಾಮನ ಪಾಠ ಮಾಡಿದ್ದಾರೆ ಯಾರೋ, ಯಾರೋ ಅಶ್ವತ್ಥಾಮನ ಅಶ್ವತ್ಥಾಮ ದೊಡ್ಡ ಆಚಾರ ಪಾಪ ಅವರು, ರುದ್ರದೇವರ ಅವತಾರ ಅಶ್ವತ್ಥಾಮನ ಪಾಲ್ಟು. ಉತ್ತರನ ಬೈಬೇಕಾಗಿದೆ ಈಗ, ಹೆಲೆ ಹುತ್ತಾರೆ ಅಂತ ಬೈತಿದ್ದಾರೆ. ಎಲೆ ಉತ್ತರೆ ಹೆಲೆ ಹುತ್ತಾರೆ, ಅಶ್ವತ್ಥಾಮನ ಬಾಯಲ್ಲಿ ಮಾತು ಪಾಪ ಅಂದ್ರೆ ಹೂ ಇಲ್ಲ ಹೂ ಇಲ್ಲ ಆಗೋಗ್ಬಿಟ್ಟದು ಆ ಹಾ ಆಗಿಬಿಡುತ್ತೆ. ಅದಕ್ಕೆ ಓಂ ಮತ್ತೆ ಶಾಸ್ತ್ರದ ಹೋಂ ಬಂದುಬಿಡ್ತಾನೆ. ಓಂಕಾರ ಮಾಡಿದ್ರೆ ಮೋಕ್ಷ ಸಿಗ್ತದೆ, ಓಂಕಾರ ಮಾಡಿದ್ರೆ ಮನೆ ಬಿಡುತ್ತೆ, ಅಲ್ಲೇ ಪರ್ಮನೆಂಟ್ ಅಲ್ಲೇ ಲೋನ್ ಸಿಗ್ತದೆ, ಆ ಲೋನ್ ತೀರಿಸ್ಲಾರ್ದ್ರೆ ಸಾಯ್ತಾರೆ ಎಷ್ಟೋ ಸಲ ಅಷ್ಟೇ. ಅದು ಉಪಯೋಗ ಇಲ್ಲ. ಅದು ಶಾಸ್ತ್ರದ ಎಷ್ಟು ಸುಲಭವಾಗಿದೆ. ಸಂಸ್ಕೃತದ ಓಂ ಅನ್ನೋದು ಬಹಳ ಪೂರ್ವ, ಆ ಊ ಮಾ ಅಂತ ಹೇಳಿ, ಆ ಊ ಮಾ ಅಂದ್ರೆ ಪರಮಾತ್ಮ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಸಕಲ ದೋಷ ದೂರ ಅಂತ ತಿಳ್ಕೊಳ್ಳದೆ ಓಂಕಾರದ ಅರ್ಥ. ಅದನ್ನ ನಾವೆಲ್ಲ ಓಂ ಅಲ್ಲ, ದೇವರೊಬ್ಬನೇ ಓಂ. ಓಂ ಅಂದ್ರೆ ಭಗವಂತ ಒಬ್ಬನೇನೆ, ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ. ಅದು ಇಲ್ಲದೇ ಇರೋ ಗುಣಗಳೇ ಇಲ್ಲ, ಅನಂತಾನಂತ ಗುಣಗಳು ಮತ್ತೆ ದೋಷಗಳು, ಒಂದೊಂದು ದೋಷ ಇಲ್ಲ ಅವನಲ್ಲಿ. ಅಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ಆಲ್ ಡಿಫೆಕ್ಟ್ಸ್ ದೇವರೊಬ್ಬನೇ ಆಗಿರೋ. ಅದಕ್ಕೆ ಓಂ ಅಂತ ದೇವರನ್ನು ಕರೀತಾರೆ ಅಂತ ಹೇಳ್ತಾರೆ. ಆ ರೀತಿ ಅನ್ನಬೇಕು. ಕೂತು ಸಾಯಬೇಕು, ಮಲಗಿ ಸಾಯಬಾರದು ಅಂತ ಹೇಳಿಬಿಡ್ತಾರೆ. ಮಲಗಿ ಸಾಯಬಾರದು, ಕೂತು ಸಾಯಬೇಕು ಮತ್ತು ಧ್ಯಾನ ಮಾಡ್ತಾ ಇರಬೇಕು. ಮೂರ್ಧ್ನಾದಾಯ ಆತ್ಮನ ಪ್ರಾಣಂ, ಅವನ ದೇಹ ನಿಧಾನವಾಗಿ ಪ್ರಾಣವನ್ನು ಮೇಲಕ್ಕೆ ತರ್ತಾ ತರ್ತಾ ಬರಬೇಕು. ಆಮೇಲೆ ಬ್ರಹ್ಮರಂಧ್ರವನ್ನು ನಡ್ಕೊಂಡು ಮೇಲೆ ಹೋಗಬೇಕು. ಈ ರೀತಿ ಹೋದ್ರೆ ಮಾತ್ರ ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ, ಅಂತೂ ಸಾಯೋದು ಅನಿವಾರ್ಯ. ಆ ಇನ್ನೊಮ್ಮೆ ಹುಟ್ಟಿ ಬರ ಫಸ್ಟ್ ಎಕ್ಸಾಮ್ ಅನಿವಾರ್ಯ, ರಿಪೀಟರ್ ಆಗಬಾರ್ದು ಅಷ್ಟೇ. ರಿಪೀಟ್ ಆಗೋದ್ರೆ ದಂಡ, ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದ್ರೆ ಭಾರಿ ಜಾಣ, ಪರೀಕ್ಷೆಗೆ ತಪ್ಪಿಸ್ಕೊಂಡ್ಬಿಟ್ರೆ ಆ ಡ್ರಾಪ್ ಕೇಸ್ ಉಪಯೋಗನೇ ಇಲ್ಲ. ಅದು ಸಾಯೋದು ತಪ್ಪಿದ್ದಲ್ಲ, ಮತ್ತೊಮ್ಮೆ ಹುಟ್ಟಿ ಬರದಂತೆ ಸಾಯ್ಬೇಕು. ಮತ್ತೊಮ್ಮೆ ಹುಟ್ಟಿ ಬರದಂತೆ ಸಾಯ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅಂದ್ರೆ, ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನವಿದ್ಯತೆ. ಎಲ್ಲಿ ಹೋದ್ರೂ ಮತ್ತೆ ಹುಟ್ಟಿ ಬರ್ತಾನೆ, ನನ್ನ ಲೋಕಕ್ಕೆ ಬಂದ್ರೆ ಮಾತ್ರ ಮತ್ತೆ ಹುಟ್ಟೋದಿಲ್ಲ. ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನವಿದ್ಯತೆ ಆ ಬ್ರಹ್ಮ ಭವನ ಲೋಕಾಹ ಪುನರಾವರ್ತಿ ನೋರ್ಜುನ. ಬ್ರಹ್ಮಾದಿ ಲೋಕಗಳಿಗೆ ಹೋದ್ರೂ ಕೂಡ ಒಂದಲ್ಲ ಒಂದು ಕಾಲ ವಾಪಸ್ ಬರಬೇಕಾಗ್ತದೆ. ಆದರೆ ನನ್ನ ಲೋಕವಾದ ವೈಕುಂಠ ಇದೆಯಲ್ಲ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಭಗವಂತನ ನೆಲೆಗಳು, ಅಲ್ಲಿಗೆ ಬಂದವನು ಮಾತ್ರ ಎಂದೂ ಕೂಡ ಮತ್ತೆ ವಾಪಸ್ ಹೋಗೋದಿಲ್ಲ, ಶಾಶ್ವತವಾಗಿ ಅಲ್ಲೇ ಎದ್ದು ಬಿಡ್ತಾನೆ. ಇದು ಅದರ ವೈಶಿಷ್ಟ್ಯ. ಅನೇಕ ಜನಕ್ಕೆ ಬೇಜಾರಾಗ್ಬಿಡುತ್ತೆ ಅಲ್ರಿ, ಅಲ್ಲಿ ಹೋಗಿ ಶಾಶ್ವತ ಅಲ್ಲೇ ಎದ್ದು ಬಿಡ್ತೀವಲ್ಲ, ಒಂದೇ ಒಂದು ವಾಪಸ್ ಬರೋಕ್ಕೆ ಬರೋದಿಲ್ವೆ ಅಂತ ಕೇಳಿದ್ರೆ, ಸತ್ ಹೋಗಿ ನೋಡ್ರಿ ಗೊತ್ತಾಗ್ತಾ ಇರ್ತದೆ. ಅಮೆರಿಕಕ್ಕೆ ಹೋದರೆ ವಾಪಸ್ ಬರೋದಕ್ಕೆ ಇಷ್ಟಪಡೋದಿಲ್ಲ, ವೈಕುಂಠಕ್ಕೆ ಹೋದರೆ ವಾಪಸ್ ಬರ್ತಾನೆ. ಮತ್ತೆ ಬಾಧಿಗೆ ಬೇಡ ಅಲ್ಲೇ ಹೋಗ್ಲಿ ಸಾಕು ಅಂತ ಮೊದಲೇ ಹೇಳ್ತಾನೆ, ಬಂದೇ ಬಿಡ್ತೇನೆ ಅಂತ ಹೇಳಿರ್ತಾರೆ. ಅವ್ರ ಬೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಮೊದಲು ಬರ್ತೇನೆ ಅಂತ ಪ್ರಾಮಿಸ್ ಮಾಡಿದವನು ಅವ ಅವಾಗ ಹೇಳಿದ ಮಾತು, ಇದು ನೋಡಿದ್ದಿಲ್ಲ, ಈ ನೋಡಿದ ಮೇಲೆ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಈ ಭೂಲೋಕದ ಬೇರೆ ಭಾಗನೇ ಎಷ್ಟು ಅಟ್ರಾಕ್ಟಿವ್ ಆಗಿದ್ರೆ ಇನ್ನು ವೈಕುಂಠ ಲೋಕ ಹೇಗಿರಬಹುದು? ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಹಿ ಶಬ್ದಾತ್. ಆ ಒಂದು ಕಲ್ಪನೆಯೇ ಆಶ್ಚರ್ಯಕರ. ಬೇರೆ ಎಲ್ಲೂ ಇಂಥ ಮೋಕ್ಷದ ಪರಿಕಲ್ಪನೆಯನ್ನು ನಾವು ಕಾಣೋದಿಲ್ಲ. ಗೀತೆ ಉಪನಿಷತ್ತು ಕೊಟ್ಟಂಥ ಕಲ್ಪನೆ, ವೇದಗಳು ಕೊಟ್ಟಂಥ ಕಲ್ಪನೆ, ಮೋಕ್ಷದ ಪರಿಕಲ್ಪನೆ ಅತ್ಯಂತ ಅಪೂರ್ವವಾದಂಥ ಪರಿಕಲ್ಪನೆ. ಅಲ್ಲಿ ಹೋದರೆ ಆನಂದವಾಗಿರಬಹುದು. ಇಷ್ಟು ಹೇಳಿ ಒಂಬತ್ತನೇ ಅಧ್ಯಾಯವನ್ನು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೀತಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅರ್ಜುನ, ನನ್ನ ವಿದ್ಯೆಗಳ ರಾಜವನ್ನು ಹೇಳ್ತೇನೆ ಕೇಳು. ಏನದು ಅಂದ್ರೆ, ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ರಾಜವಿದ್ಯೆ ಅಂದ್ರೆ ದೇವರನ್ನ ಸರ್ವಾತ್ಮನ ನಂಬಬೇಕು. ನಂಬೋದು ಅಂದ್ರೆ ನಿನ್ನೆ ಹೇಳಿದ್ದೇನೆ, ಆಪರೇಷನ್ ಮಾಡಿಕೊಳ್ಳೋದು ಹೇಗೆ ನಂಬ್ತಾನೆ ಡಾಕ್ಟರ್ ಆತ ಹಾರ್ಟ್ ಆಪರೇಷನ್ನು ವಾಸಿ ಬ್ರೈನ್ ಟ್ಯೂಮರ್ ತೆಗಿಬೇಕು ಯಾವ ಥರ ನಂಬಿರ್ತಾನೆ ಯೋಚನೆ ಮಾಡಿ ನೋಡಂತೆ. ಏನಿಲ್ಲ, ಆಲ್ಮೋಸ್ಟ್ ಲೈಕ್ ಡೆಡ್ ಇದ್ದಾಗಲೇ ಏನು ಇದೆ ಅವನ ಕೈಲಿ ಏನೇನೂ ಉಳ್ಕೊಂಡಿಲ್ಲ. ಈಗ ಬಂಧುಗಳು ಯಾರು ಹೊರಬರಾಗ ಇಲ್ಲ, ಮತ್ತೆ ಆಪರೇಷನ್ ಎಂಟ್ರಿ ನೋ ಎಂಟ್ರಿ ಅವರಿಗೆ, ಅವರ ನೋ ಎಂಟ್ರಿ, ಅಪ್ಪ ಇಲ್ಲ ಅಮ್ಮ ಯಾರು ಬರಾಗಿಲ್ಲ, ಇವನಿಗೆ ಮೈಮೇಲೆ ಎಚ್ಚರ ಇಲ್ಲ, ಹೇಗೆ ಬಲಿಗಿದ್ದಾನೆ ಡಾಕ್ಟರ್ ನೀವೇ ಗತಿ. ಆ ಥರ ದೇವರನ್ನು ನಂಬಬೇಕು. ಅದಕ್ಕೆ ಅನನ್ಯಾ ಚಿಂತೆಯಂತೋ ಮಾಂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಆ ರೀತಿ ಅವ್ರು ಇರ್ತಾರಲ್ಲ, ಏ ಜನಾ ಪರ್ಯುಪಾಸತೆ ಸದಾ ಕಾಲ ಉಪಾಸನೆ ಮಾಡಿದರೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿತ್ಯ ನನ್ನ ಚಿಂತನೆ ಮಾಡ್ತಾ ಇದ್ರೆ ಆ ಯೋಗಕ್ಷೇಮ ನನಗೆ ಸೇರಿದ್ದು, ಪ್ರೀಮಿಯಂ ಸರಿಯಾಗಿ ಕೊಡ್ತಿದ್ರೆ ಸೇರಿದ್ದು, ಬದ್ದೆ ಬ್ರೇಕ್ ಆದ್ರೆ ಹೋಯ್ತಾ ಕಡೆ ಕೊಟ್ಟು ದುಡ್ಡುಗಳು ಪರ್ಸೆಂಟ್ ಇದು ಕಡಿಮೆ ಆಯಿತು, ಇದಾಯ್ತು, ಡಿಸ್ಕಂಟಿನ್ಯೂಡ್ ಪಾಲಿಸಿಗೆ ಬೆಲೆ ಇಲ್ಲ. ಅದಕ್ಕೆ ನಿತ್ಯಾಭಿಯುಕ್ತಾನಾಂ, ಆ ಪ್ರೀಮಿಯಂ ಸರಿಯಾಗಿ ಕೊಡ್ತಿದ್ರೆ ಮಾತ್ರ ಹೇಗೆ ಅವ್ರು ವಾಪಸ್ ಕೊಡ್ತಾರೋ. ದೇವರು ಸದಾ ಧ್ಯಾನ ಮಾಡಬೇಕು, ಇಲ್ಲ ಹೋದ್ರೆ ಪ್ರಯೋಜನ ಇಲ್ಲ. ಎಂದೆಂದ ಧ್ಯಾನ ಮಾಡಿದ್ರೆ ದೇವರ ಧ್ಯಾನ ಅಲ್ಲ ಅಂತ ಹೇಳಿಬಿಡ್ತಾರೆ. ಸದಾ ಧ್ಯಾನ ಮಾಡಬೇಕು, ನಮಗೆ ಅದೇ ಪ್ರಾಬ್ಲಮ್ ಆಗೋದು. ಸದಾ ಧ್ಯಾನ ಮಾಡೋದು ಒಂಥರ ಬೇಜಾರಾಗೋದಿಲ್ಲ ಅಂತ ಒಂದು ಪ್ರಶ್ನೆ, ಅಥವಾ ಅಷ್ಟೇ ಬೇರೆ ಕೆಲಸ ಮಾಡದೆ ಇರಲಿಕ್ಕಾಗುತ್ತಾ, ಸ್ವಲ್ಪ ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಎಕ್ಸಾಂಪಲ್ ಕೊಡಿ, ಉಸಿರಾಟ ಮಾಡ್ತೀರಲ್ಲ ಹೇಗೆ ಮಾಡ್ತೇವೆ, ಅಕೇಶನಲ್ಲಿ ಮಾಡ್ತೇವಾ, ಸದಾ ಮಾಡ್ತೇವೆ, ನಿದ್ದೆ ಬಂದಾಗಲೂ ಮಾಡ್ತೇವೆ, ಬೇರೆ ಕೆಲಸ ಮಾಡ್ತೇವೋ ಇಲ್ಲೋ ಮಾಡೇ ಮಾಡ್ತೇವೆ. ಉಸಿರಾಟ ಎಂಬುದನ್ನ ಬೇರೆ ಕೆಲಸ ಮಾಡದೆ ಬಿಟ್ಟು ಇಲ್ಲದೆ ಉಸಿರಾಟದ ಜೊತೆಗೇನೆ ಬೇರೆ ಕೆಲಸ ಮಾಡ್ತೇವಲ್ಲ, ದೇವರ ಧ್ಯಾನ ಹಾಗೆ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಉಸಿರಾಟ ಸರಿಯಾಗಿ ಆಡಿದ್ರೆ ಮಾತ್ರ ಬೇರೆ ಕೆಲಸ ಮಾಡಕ್ ಬರೋದು, ಉಸಿರಾಟ ಸರಿಯಾಗಿ ಮಾಡಿದ್ರೆ ಮಾತ್ರ ಬೇರೆ ಕೆಲಸ ಮಾಡಕ್ ಬರುತ್ತಲ್ಲ, ದೇವರ ಧ್ಯಾನ ಸರಿಯಾಗಿ ಮಾಡಿ ಎಲ್ಲ ಕೆಲಸ ಸೂತ್ರ ಆಗತ್ತೆ ಅಂತ ಹೇಳ್ತಾರೆ. ದೇವರ ಕೆಲಸ ಒಂದು ಸರಿಯಾಗಿ ಮಾಡಿದರೆ ಎಲ್ಲ ಕೆಲಸ ಫಸ್ಟ್ ಕ್ಲಾಸ್ ಆಗತ್ತೆ, ಅದೊಂದು ಬಿಟ್ಟುಬಿಟ್ರೆ ಎಲ್ಲ ಕೆಲಸ ಕೆಟ್ಟ ಹೋಗಿಬಿಡ. ಅದನ್ನೇ ಶಾಸ್ತ್ರ ಹೇಳೋದು, ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ನಮ್ಮ ಎಲ್ಲ ದುಃಖದ ಮೂಲ ದೇವರನ್ನ ಮರೆತಿರೋದು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕರಾಹ. ಇದು ನಮಗೆ ಸದಾಕಾಲ ಎಚ್ಚರ ಇರಬೇಕು. ಅಲ್ಲ ನನ್ನ ನಮ್ಮ ಗತಿ ಏನ್ರಿ ಅಂತ ಕೇಳಿದ್ರೆ, ನಾನು ನೋಡ್ಕೋತೇನೆ ಅಂತ ಭಗವಂತ ಹೇಳ್ತಾರೆ. ನಿನ್ ಧ್ಯಾನ ಮಾಡ್ತಾ ನಾವು ಕೂತ್ಕೊಂಡ್ರೆ ಈ ನಮಗತಿ ಏನಾಗಿದ್ರೆ ಅಂತ ಕೇಳಿದ್ರೆ ಅದು ನಾನು ಬಿಟ್ಬಿಡು ಅಂತ ಹೇಳ್ತಾರೆ. ನನ್ನ ನೀನ್ ಹಿಡಿ, ನಿನ್ ನಾನು ಹಿಡಿತೇನೆ ಅಂತ ಹೇಳಿದಾನೆ ಪರಮಾತ್ಮ. ನನ್ನ ನೀನ್ ಹಿಡಿ, ನಿನ್ ನಾನು ಹಿಡಿತೇನೆ. ನಾವು ಸಾಲಿಗ್ರಾಮ್ ಹಿಡಲಿಕ್ಕೆ ತಯಾರಿಲ್ಲ, ದೇವರನ್ನ ಹಿಡಿತಾನೆ ಮನುಷ್ಯ ಪಾಪ. ದೇವರನ್ನ ಹೇಗೆ ಹಿಡಿಬೇಕು ನೋಡಿ, ಕರೆಂಟ್ ನಾವು ಹಿಡಿತೇವೆ, ನಮಗೆ ಜೋರಾಗಿ ಹಿಡಿಯುತ್ತೆ ಕರೆಂಟ್, ನಾವು ಹಿಡಿದ್ಬಿಡ್ತೇವಲ್ಲ ಜೋರಾಗಿ ಹಿಡಿದ್ಬಿಡುತ್ತೆ, ಬಿಡೋದಿಲ್ಲ. ದೇವರನ್ನ ಹಾಗೆ ಹಿಡೀರಿ ಒಂದ್ಸಲ, ಅದು ಕರೆಂಟ್ ಸತ್ ಮೇಲೆ ಬಿಡುತ್ತೆ, ಪರಮಾತ್ಮ ಎಂದೆಂದೂ ಸಾಯದಂತೆ ಕಾಪಾಡ್ತಾರೆ. ಯೋಗಕ್ಷೇಮಂ ಮಹಾಮ್ಯಹಂ. ದೇವರು ಇಷ್ಟೆಲ್ಲ ಕಾಪಾಡ್ತಾನೆ ಅಂದಮೇಲೆ ಭಾರಿ ಕಾಸ್ಟ್ಲಿ ಅಫೇರ್ ಅಂತ ಕಾಣಿಸ್ತದೆ, ಭಾರಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅನಿಸ್ತದೆ. ನಮ್ಮ ತಕ್ಷಣ ಆಗ ಸ್ವಲ್ಪ ಸ್ವಲ್ಪ ಪ್ರೊಟೆಕ್ಷನ್ ಕೊಡೋರಿಗೆ ಸಿಕ್ಕಾಪಟ್ಟೆ ಕೊಡ್ತೇವೆ ನಾವು, ಆಲ್ ಪ್ರೊಟೆಕ್ಷನ್ ಕೊಡೋ ಪರಮಾತ್ಮನಿಗೆ ಏನ್ ಕೊಡಬೇಕಾಗತ್ತೆ ಅಂತ ಕೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪಹೃತಮಶ್ನಾಮಿ ಪ್ರಯತಾತ್ಮನಃ. ಬಹುಶಃ ಇಂಥ ಕಾಂಬಿನೇಷನ್ ಎಲ್ಲೆಲ್ಲೂ ಸಿಗೋದಿಲ್ಲ. ದೇವರು ಸರ್ವತಂತ್ರ ಸ್ವತಂತ್ರ ಸರ್ವರಕ್ಷಕ ಸರ್ವಕಾಲ ಕಾಪಾಡೋನು ಅಂತ ಪರಮಾತ್ಮ ಎಷ್ಟು ಚೀಪ್ ಅಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ನಮ್ಗೆ ಇಷ್ಟೇ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ದೇವರಿಗೆ ಬರೀ ಪತ್ರ ಪುಷ್ಪ ಫಲ ತೋಯ ಅಷ್ಟೇ ಇದೆ. ನಿನಗೆ ಇಷ್ಟೇ ಗತಿ, ನಾ ಬೇಕಾದ್ರೆ ಎಂಜಾಯ್ ಮಾಡ್ತೀನಿ ತಿಳ್ಕೊಂಡ್ಬಿಡ್ತೇವೆ. ದೇವರು ಎಷ್ಟು ಮಿನಿಮಮ್ ಬಿಡ್ತಾನೆ, ಪತ್ರ ಪುಷ್ಪ ಫಲ ತೋಯ. ಎಷ್ಟು ಆಶ್ಚರ್ಯ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬರೀ ಎಲೆ ಪತ್ರಾಣಿ ಪುಷ್ಪಾಣಿ ಕೂಡ ಅಲ್ಲ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣನಿಗೆ ಅರ್ಪಿತ ಎನಲು ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮಿ ರಮಣ ಇವಗಿಲ್ಲ ತರುವ. ಎಷ್ಟು ಸುಲಭ ದೇವರು, ಅದಕ್ಕೆ ಸುಲಭರೊಳಗೆ ಅತಿ ಸುಲಭ ಅಂತ ಹೇಳುತ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇದೇ ಮಾತು ಭಗವದ್ಗೀತೆ, ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಸುಲಭ ಅನ್ನೋ ಪದ ಕನ್ನಡ ಪದ ಅಲ್ಲ, ಸಂಸ್ಕೃತ ಪದ. ಸುಲಭ ಸದಾ ಕಾಲ ಸುಲಭವಾಗಿ ದೇವರ ಸುಲಭ ಯಾರೂ ಅಲ್ಲ. ದೇವರು ಸಿಕ್ಕೇ ಸಿಗ್ತಾನೆ, ಅನುಗ್ರಹ ಮಾಡಿಯೇ ಮಾಡ್ತಾನೆ. ಈ ಸಂದೇಶ ನಮಗೆ ಗೊತ್ತಾದರೆ ದೇವರನ್ನು ಆರಾಧನೆ ಮಾಡೋದು ಕಷ್ಟ ಅಂತ ಯಾರು ತಿಳ್ಕೊಂಡಿದ್ರೆ ಭಾರಿ ತಪ್ಪು. ದೇವರಷ್ಟು ಸುಲಭ, ತಂದೆ ತಾಯಿಗಳು ಅಷ್ಟು ಸುಲಭ ಅಲ್ಲ. ಅಷ್ಟು ಸುಲಭ ದೇವರಿದ್ದಾನೆ ಅದನ್ನು ಹೇಳಿ. ಅದು 9ನೇ ಅಧ್ಯಾಯದ ಸಾರಾಂಶ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತ ಹೇಳಿದ್ರೆ ಪರಮಾತ್ಮ ಇಂಥನ ಎಲ್ಲ ಹೇಳ್ತೀಯಲ್ಲ, ನಿನ್ನ ನೋಡಬೇಕು ನಾನೀಗ, ನೀನು ಎಲ್ಲಿದ್ದಿ, ಹೇಗಿದ್ದಿ, ಎಲ್ಲೆಲ್ಲಿದ್ದಿ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಶಿ ಭಗವನ್ಮಯ ವಿಸ್ತರೇ ಆತ್ಮನೋ ಯೋಗಂ ಅನ್ನೆಲ್ಲ ಹೇಳ್ಕೊಡು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಅರ್ಜುನ ನಾನು ಹೀಗೆ ವಾಸ ಮಾಡ್ತೇನೆ ನೋಡು, ನನ್ನ ಸನ್ನಿಧಾನ ಇಲ್ಲಿ ಇಟ್ಟಿರ್ತೇನೆ ನೋಡು ಅಂತ ಹೇಳ್ತಾನೆ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹಾಗೆ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ರುದ್ರ ಕಾಂಟ್ಯಾಕ್ಟ್ ಮಾಡಬೇಕಾ? ರುದ್ರಾಣಾಂ ಶಂಕರಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ತ್ರಿಭೂತಾನಾಂ ಅಸ್ಮಿ ಚೇತನ ಆದಿತ್ಯಾನಾಂ ಅಹಂ ವಿಷ್ಣು ಶ್ರೋತಸಾಂ ಅಸ್ಮಿ ಜಾನವಿ ರಾಮ ಶಸ್ತ್ರಭೃತಾಮಹಂ ಸಿದ್ಧಾನಾಂ ಕಪಿಲೋ ಮುನಿಹಿ ವರುಣೋ ಯಾದಸಾಮಹಂ ಉಚ್ಚೈಸ್ರವಸ ಅಶ್ವಾನಾಂ ವಿಧಿಮಾಂ ಅಮೃತೋದ್ಭವಂ ಅಂತ ಹೇಳ್ತಾ ಐರಾವತಂ ಗಜೇಂದ್ರಾಣಾಂ. ಎಷ್ಟು ಹೇಳ್ತಾನೆ ಪರಮಾತ್ಮ, ದೇವರ ಸನ್ನಿಧಾನ ಎಲ್ಲೆಲ್ಲಿ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಬೆಂಗಳೂರು ಬಂದಾಗ ಎಲ್ಲಿರ್ತೀರಿ ಅಂತ ಕೇಳ್ತಾರಲ್ಲ ಆ ಟೈಪ್, ಮೈಸೂರು ಬಂದಾಗ ಎಲ್ಲಿರ್ತೀರಿ ಪರಮಾತ್ಮ, ಇಲ್ಲಿ ಉಪಾಸನೆ ಇಲ್ಲಿ ಉಪಾಸನೆ ಮಾಡಬೇಕು, ಇಲ್ಲಿ ಉಪಾಸನೆ ಮಾಡಿ ಸಿಕ್ಕಿಬಿಡ್ತೇನೆ ಅಂತ ಹೇಳ್ತಾರೆ. ದೇವರ ಅನೇಕ ವಿಳಾಸಗಳಿವೆಲ್ಲ ಕೂಡ, ಅದು ವಿಭೂತಿ ಯೋಗ ಅಂತ ಕರೆದಿದ್ದಾರೆ. ಅವರೇ ದೇವರಲ್ಲ, ಅದರೊಳಗೆ ದೇವರಿದ್ದಾನೆ. ದೇವರೇ ಹೌದು, ರಾಮ ಶಸ್ತ್ರಭೃತಾಮಹಂ, ರಾಮ ಸಾಕ್ಷಾತ್ ನಾರಾಯಣನೇ. ಮುನಿಯನಾಮಪ್ಯಹಂ ವ್ಯಾಸ ಗೊತ್ತಾ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಿಯಾದ್ರೂ ಹಿರಿಮನೆ ಕಾಣೋದಾದ್ರೆ, ಅಬ್ಬ ಅಂತ ಅನಿಸೋದಾದ್ರೆ ನನ್ನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿದ್ದ. ಅತ್ಯಾಶ್ಚರ್ಯಕರವಾದ ವಸ್ತುವನ್ನು ಕಾಣುತ್ತೀಯೋ ಆ ವಸ್ತು ನೋಡಿ ಸ್ಟಾಪ್ ಆಗಿಬಿಡು ಬೇಡ, ಅದೇ ದೇವರ ಸನ್ನಿಧಾನ ಅಂತ ತಿಳ್ಕೊಂಡ್ಬಿಡು. ಎಲ್ಲಿ ಶಾಕ್ ಹೊಡಿತೋ ಕರೆಂಟ್ ಇದೆ ಅಂತ ಹೇಳ್ತಾರಲ್ಲ ಆ ಟೈಪ್, ಶಾಕ್ ಹೊಡೆದ್ರೆ ಯಾಕೆ ಕೊಡಿತೋ ಮತ್ತಿರೋದ ಬುಕ್ತೊಳಕ್ ಹೋಗಬಾರ್ದು, ಮತ್ತೆ ಜೋರ ಬುಕ್ತೊಳಗೋ ಕಟ್ಟಿ ಮುಗಿದೋಗಿ ಬಿಡು, ಆ ಥರ ಮಾಡಬಾರ್ದು. ಶಾಕ್ ಹೊಡೆದ್ರೆ ಕರೆಂಟ್ ಇರುತ್ತೆ ಅಂತ ಹೇಗೋ ಅದೇ ತರಹ ಎಲ್ಲೆಲ್ಲಿರ ವೈಭವವನ್ನು ಕಾಣುತ್ತೀಯಲ್ಲ ಅಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ಎಷ್ಟು ಸುಲಭದ ಮಾರ್ಗ ಇದು. ಅದಕ್ಕೆ ನಾವು ಎಲ್ಲೆಲ್ಲಿ ಯಾಕೆ ದೊಡ್ಡಸ್ತಿಗೆ ನಾವು ನೋಡಬೇಕು ಅಂತ ಕೇಳಿದ್ರೆ, ದೇವರು ಚಿಂತನೆ ಮಾಡಲಿಕ್ಕೆ ಮೌಂಟ್ ಎವರೆಸ್ಟ್ ದೊಡ್ಡದು ಯಾವುದೂ ಇಲ್ಲ, ಅದಕ್ಕೆ ಸ್ಥಾವರಾಣಾಂ ಹಿಮಾಲಯ, ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಸಮುದ್ರದಷ್ಟು ದೊಡ್ಡ ಸರೋವರ ಯಾವುದೂ ಇಲ್ಲ, ಸರಸಾ ಭಕ್ತಿ ಸಾಗರ, ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಇಲ್ಲಿ ತಿಳ್ಕೊಂಡ್ಬಿಟ್ರೆ ಬಂದನೇ ಬರೋದಿಲ್ಲ. ಇದು ಕಷ್ಟ ಆಗುತ್ತೆ ಅವರಲ್ಲೋ ಯೋಚನೆ ಮಾಡಿ. ಇನ್ನೂ ಸುಲಭ ಹೇಳ್ತೇನೆ ಕೇಳು ಅಂತ ಹೇಳ್ತಾ. ಮೊದಲನೇದಾಗಿ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋದು, ಅದಾಗದೆ ಹೋದ್ರೆ ಎಲ್ಲಿ ಗ್ರೇಟೆಸ್ಟ್ ಇರುತ್ತಲ್ಲ ಅಲ್ಲಿ ತಿಳ್ಕೊಳ್ಳೋದು, ಅದು ಆಗದೆ ಹೋದ್ರೆ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಎಲ್ಲ ಕಡೆ ಇದ್ದೇನೆ ತಿಳ್ಕೊಂಡ್ಬಿಡು ಸಾಕು, ಇನ್ನೇನು ಬೇಕು ಅದಕ್ಕೆ, ದೇವರಿಲ್ಲದ ಜಾಗವೇ ಇಲ್ಲ. ಎಷ್ಟು ಸುಲಭ ಇದು, ಇದು ಸುಲಭ, ಅದಕ್ಕಿಂತ ಅದು, ಅದಕ್ಕಿಂತ ಅದು, ಹೆಚ್ಚು ಕಷ್ಟ ತಿಳ್ಕೊಂಡಷ್ಟು ಫಲ ಜಾಸ್ತಿ. ಆಗೋದಿಲ್ಲ ಅಂತ ಅನ್ನಬಾರದು, ನೋಡ ಇದಕ್ಕೆ ಉತ್ತರ ಬರಿ, ಇದಕ್ಕೆ ಉತ್ತರ ಬರಿ ಅಂತ ಹೇಳ್ತಾ ಹೋದ. ಎಲ್ಲ ಬರಲಿಕ್ಕಾಗೋದಿಲ್ಲ, ಇಂಪಾರ್ಟೆಂಟ್ ಬರಿ ಅಂದ. ಕೊನೆಗೆ ಹೇಳಿದ, ಏನಾದ್ರು ಬರೆಯ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ ಆಗೋ ಬರೆಯ ಪಕ್ಷ, ಏನಾದ್ರು ಬರೆಯಪ್ಪ ಒಂದಿಷ್ಟು ಬೇರೆ ಪೇಪರ್ ಕೊಡಬಾರ ಅಷ್ಟೇ. ಇಷ್ಟು ಹೇಳ್ತಾರೆ ಪರಮಾತ್ಮ, ಎಲ್ಲ ಕಡೆ ಅಡ್ಡೇನು ತಿಳ್ಕೊಂಡ್ಬಿಡು ಸಾಕು, ಇನ್ನೇನು ಬೇಕು ನಿನಗೆ. ಎಷ್ಟು ಸುಲಭ ಇದು, ದೇವರು ಕಷ್ಟ ಅಂತ ತಿಳ್ಕೊಂಡವರಿಗೆ ಅವರಿಗೆ ನಿಜವಾಗ್ಲೂ ಕೂಡ ಆ ಸುಮ್ಮನೆ ಕಷ್ಟ ಪಡ್ತಾರೆ ಹೊರತು ದೇವರು ತಿಳ್ಕೊಂಡು ಸುಲಭ ಯಾರು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಸುಲಭ ದೇವರಿದ್ದಾರೆ. ಮುಂದೆ 11ನೇ ಅಧ್ಯಾಯ, ಅರ್ಜುನ ಬಿಡೋದಿಲ್ಲ, ಇಷ್ಟೆಲ್ಲ ಹೇಳಿಬಿಟ್ಟಿದ್ಯಲ್ಲ ಕೃಷ್ಣ, ನೀನು ನೋಡೇ ಬಿಡಬೇಕು ನಾನು ಅಂತ ಹೇಳಿದ. ನೀನು ನೋಡೇ ಬಿಡುವೆ, ಯಾವಾಗಲೂ ಸರಿಯಾಗಿ ಕೇಳಿದವರಿಗೆ ನೋಡಬೇಕು ಅನ್ಸುತ್ತೆ. ಇಂಪಾರ್ಟೆಂಟ್ ಶ್ರವಣದ ಇಂಪ್ಯಾಕ್ಟ್, ಶ್ರವಣದ ಇಂಪ್ಯಾಕ್ಟ್ ನೋಡಬೇಕು ಅನ್ಸುತ್ತೆ. ಅದಕ್ಕೆ ಕಾಂಪ್ಲೆಕ್ಸ್ ಯಾಕೆ ಹಂಚುತ್ತಾರೆ, ನೋಟಿಸ್ ಯಾಕೆ ಕೊಡ್ತಾರೆ, ಕೇಳ್ತಾರೆ ನೋಡಬೇಕು ಅಂತ ಭಾವನೆ ಬರಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಇಷ್ಟೆಲ್ಲ ಕೇಳಿಬಿಟ್ಟ. ಕೃಷ್ಣನ ನೋಡಬೇಕೀಗ, ಆದರೆ ಒಂದೇ ಒಂದು ಪ್ರಾರ್ಥನೆ, ನಾನು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಿನಗನ್ಸಿದ್ರೆ ದಯವಿಟ್ಟು ನನಗೆ ತೋರ್ಸಕ್ ಸಾಧ್ಯ ಇದೆ ತೋರಿಸಬಹುದಿಲ್ಲ. ಮತ್ತೆ ಇಫ್ ಯು ಕ್ಯಾನ್ ಅಲ್ಲ, ಇಫ್ ಐ ಕ್ಯಾನ್ ಅಂತ ಹೇಳ್ತಾರೆ, ಅದು ಇಂಪಾರ್ಟೆಂಟ್. ದೇವ್ರು ಮಾಡ್ತೇನೆ ನೋಡೋಣ ಬೇಕಾದ್ರೆ ಅನ್ಬಾರ್ದು, ನಾವು ಮಾಡ್ತೇವೆ ದೇವರು ಅನ್ ಮಾಡ್ತೇವೆ ಅನ್ಬೇಕೆ ಹೊರತು ಲೆಟ್ ಹಿಮ್ ಡೂ ಇಫ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಂತ ಅನ್ಬಾರ್ದು. ದೇವ್ರಿಗೆ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಆದ್ರಿಂದ ಆತ ಸರ್ವಜ್ಞ ಸರ್ವಶಕ್ತ ಅಂತ ಕರೆದರು. ಮನ್ನೆಸೆ ಯದಿ ತಚ್ಚಕ್ಯಂ ಮಯಾ ದಷ್ಟುಮಿತಿ ಪ್ರಭು ಯೋಗೇಶ್ವರ ತಥೋ ನೇತ್ವಂ ದರ್ಶಯ ಆತ್ಮಾನ ಅವ್ಯಯಂ. ನನ್ನ ನಿನ್ನನ್ನು ತೋರಿಸಿಕೊಡು ಅಂತ ಹೇಳಿದ ತಕ್ಷಣ ಕೃಷ್ಣ ತೋರಿಸಿಬಿಡ್ತಾನೆ. ಜಗತ್ತಿನ ಅತ್ಯದ್ಭುತವಾದ ಆಶ್ಚರ್ಯ ಇಡೀ ವಿಶ್ವದ ಇತಿಹಾಸದಲ್ಲೇನೆ ದೇವರನ್ನ ದೇವರು ತನ್ನನ್ನೇ ತಾನು ತೋರಿಸಿಕೊಟ್ಟಂತ ಅತ್ಯದ್ಭುತವಾದ ಪ್ರಸಂಗ ಇದು. ಅರ್ಜುನ ನೋಡು ಅದಕ್ಕೇನಂತೆ, ದಿವ್ಯಂ ದದಾಮಿ ತೇ ಚಕ್ಷುಹು ಪಶ್ಯಮೇ ಯೋಗಮೇಶ್ವರಂ. ನೀನು ನೋಡಕ್ಕಾಗುತ್ತೋ ಆಗುತ್ತೆ, ಆಗೋದಿಲ್ಲವೋ ಆಗೋದಿಲ್ಲ. ಯಾತಕ್ಕಾಗೋದಿಲ್ಲ ಅಂದ್ರೆ ಇದೇ ಕಣ್ಣಿಗೆ ಆಗೋದಿಲ್ಲ ಅಂತ ಹೇಳಿ ಆಗುತ್ತೇ ಅಂದ್ರೆ ನಾನು ಕಣ್ಣು ಕೊಡ್ತೇನೆ ಹಾಕೊಂಡ್ರೆ ಕಾಣುತ್ತೆ ಅಂತ ಹೇಳ್ತಾರೆ. ದಿವ್ಯಂ ದದಾಮಿತೆ ಚಕ್ಷುಹು, ಆ ಕಣ್ಣನ್ನು ಕೊಡ್ತೇನೆ. ನಾವು ಅದನ್ನು ಅರ್ಥ ಇದೆ, ಆ ಕಣ್ಣು ಅರ್ಜುನ ಕೃಷ್ಣ ಕೊಟ್ಟನಲ್ಲ, ಅದು ಯಾವ ಬೇಕದು? ಎಲ್ಲರೂ ಸಿಗೋ ರಾಮನ್ ತಗೊಂಡ್ಬರೋಣ ಕಣ್ಣು ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ ದಿವ್ಯಂ ದದಾಮಿತೆ ಚಕ್ಷುಹು. ಯಾರು ಏಜೆನ್ಸಿ ಕೊಟ್ಟಿಲ್ಲ ನಾನು, ಅದನ್ನ ಯಾರು ಕೂಡ ಬ್ರೋಕರ್ ಏಜ್ ಕೊಟ್ಟಲೆ ಕೊಡ್ತಿಲ್ಲ, ಡೈರೆಕ್ಟ್ ನಾನೇ ಕೊಡ್ಬೇಕು. ಇಲ್ಲ ಇಲ್ಲ ಅಷ್ಟೇ ಕೆಲವಿರುತ್ತೆ, ಸೈನ್ ಗುರುಗಳು ಏನೋ ಮಾಡೋದು, ಸೈನ್ ಜೀವನ ಮಾಡ್ಬೇಕಲ್ಲ ಆಸೈ. ಆ ಕಣ್ಣು ನಾನೇ ಕೊಡಬೇಕೇ ಹೊರತು ಬೇರೆ ಕಡೆ ಎಲ್ಲೆಲ್ಲೂ ಸಿಗೋದಿಲ್ಲ. ಇದು ಅರ್ಥವಾಗಿ ಬಿಟ್ರೆ ಎಲ್ಲೋ ಹೋಗ್ಬಿಟ್ಟು ನಾವು ಆ ಕಣ್ಣು ಕೇಳಕ್ ಆಗೋದಿಲ್ಲ. ಆಯಾ ಕಂಪನಿ ವಸ್ತು ಬೇರೆ ಕಡೆ ಸಿಗೋದಿಲ್ಲ, ನಿಮ್ಮ ದೇವರು ಕೊಡೋ ಕಣ್ಣು ಎಲ್ಲಿ ಸಿಗಬೇಕು? ಅವನ ಹತ್ರ ಮಾತ್ರ ಅವೈಲೇಬಲ್. ಆದ್ದರಿಂದ ಮತ್ತೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ದೇವರನ್ನೇ ನಾವು ಮೊರೆ ಹೋಗಬೇಕು. ಅರ್ಜುನ ಮೊರೆ ಹೋಗಿದ್ದಕ್ಕೆ ಅಂತ ಕಣ್ಣು ಭಗವಂತ ಕೊಟ್ಟ. ಅರ್ಜುನ ನೋಡ್ತಾನೆ, ಆಶ್ಚರ್ಯನೇ ಆಶ್ಚರ್ಯ. ಪಶ್ಯಾಮಿ ದೇವಾನ್ ತವ ದೇವ ದೇಹೆ ಸರ್ವಾಂತಥ ಬ್ರಹ್ಮಾಣವೀಶಂ ಕಮಲಾಸನಸ್ಥಂ, ಹೇಳಿದ್ದು ಹೇಳಿದ್ದೇನೆ. ತಯಾತಂ ವಿಶ್ವಮದ ಅನಂತ ರೂಪ, ಏನು ಕೃಷ್ಣ ಎಲ್ಲಿಂದ ನಾಂತಂ ನ ಮಧ್ಯಂ ನ ನಾಂತಾಂತಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಈ ರೂಪ ಕೊನೆ ಕಾಣೋದಿಲ್ಲ, ಮಧ್ಯ ಕಾಣೋದಿಲ್ಲ, ಮೊದಲು ಕಾಣೋದಿಲ್ಲ. ಎಲ್ಲಿ ನೋಡಿ ಆಕಾಶಕ್ಕೆ ಮೊದಲಿಲ್ಲ ಅಂತ ಹೇಳಿ ನೋಡಂತೆ. ಆಕಾಶ ವೇರ್ ಫ್ರಮ್ ಸ್ಟಾರ್ಟ್ಸ್ ಅಂತ ಕೇಳಿದ್ರೆ ಮೀನಿಂಗ್ಲೆಸ್. ಸೆಂಟರ್ ಆಫ್ ದಿ ಮಿಡ್ಲ್ ಸ್ಪೇಸ್ ಅಂದ್ರೆ ಏನರ್ಥ? ಎಂಡ್ ಆಫ್ ದಿ ಸ್ಪೇಸ್ ಅಂದ್ರೆ ಏನರ್ಥ? ಎಂಡ್ ಬಿಗಿನಿಂಗ್ ಅಂತ ಹೇಳಿದ್ರೆ ಸ್ಪೇಸೇ ಅಲ್ಲ, ಅದು ಎಂಡ್ಲೆಸ್. ಅದ್ರ ಮೇಲೆ ಭಗವಂತ ಇದ್ದಾನೆ ಅಂದ್ರೆ ಹೇಗಿರಬೇಕು? ಎಲ್ಲೂ ಕೂಡ ಕೃಷ್ಣ ನಿನ್ನ ಕೊನೆ, ನಿನ್ನ ಕೊನೆನೆ ಕಾಣ್ತಾ ಇಲ್ಲ. ನಿನ್ನ ಮುಖಗಳಿಗೆ ಕೊನೆ ಇಲ್ಲ, ಕೈಗಳಿಗೆ ಕೊನೆ ಇಲ್ಲ. ಶಶಿ ಸೂರ್ಯ ನೇತ್ರಂ ಎಲ್ಲ ವರ್ಣನೆ ಮಾಡ್ಕೊಂಡು ಅರ್ಜುನ ಏನು ಕಂಡ ಅಂಬೋದಿದೆಯಲ್ಲ, ನಮಗಂತೂ ನೋಡಕ್ ಬರೋದಿಲ್ಲ. ಅದೇ ಕಂಡ ಅಂತ ಹೇಳ್ತಾರಲ್ಲ, ಅದು ಕಾಮೆಂಟ್ರಿ ಕೇಳಿದಾಗತ್ತ. ಇವತ್ತು ಅರ್ಜುನ ನೋಡಿದ್ದು ಟಿವಿ, ನಾವು ನೋಡೋದೆಲ್ಲ ಟ್ರಾನ್ಸಿಸ್ಟರ್ ಅಷ್ಟೇ. ನಾವು ಕೇಳೋದೆಲ್ಲ ಅದು ಹೇಳ್ತಾರಲ್ಲ, ಕೇಳ್ತಾ ಹೋಗ್ತೇವೆ. ಓ ಹೀ ಕಂಡ ಅರ್ಜುನ, ಹೀ ಕಂಡ, ಹೀ ಕಂಡ ಅಂತ ಹೇಳಿಬಿಟ್ಟು ಕುರುಡನಿಗೆ ರೂಪದ ಜ್ಞಾನ ವಂದನೆ ಮಾಡಿದ್ರೆ ಹಾಗೆ ಹಾಕಿ ನಮಗೆ ಆಮತ್ತಿನ ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಎಲ್ಲ ಹೇಳ್ತಾ ಹೋಗ್ತಾನೆ. ಅರ್ಜುನ ನೋಡ್ತಾನೆ, ತಮಾದಿ ದೇವ ಪುರುಷ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಪಿ ವೇದ್ಯಂಚ ಪರಂಚ ಧಾಮ ತಯಾಪತಂ ವಿಶ್ವಮನಂತ ರೂಪ ವಾಯುರ್ಯಮೋಗ್ನಿ ವರುಣಶ್ಯ ಶಂಖ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಷ್ಟು ಭಕ್ತಿ, ಕಣ್ಣಾರೆ ಕಂಡ ಎಲ್ಲೂ ನೋಡ್ತಾನೆ, ಎಲ್ಲ ಕಡೆ ನೀನಿದ್ದಿ. ನಿನ್ ಎಷ್ಟು ನಮಸ್ಕಾರ, ಮತ್ತೆ ನಮಸ್ಕಾರ, ಇನ್ನೊಂದು ನಮಸ್ಕಾರ, ಸಾಗರ ನಮಸ್ಕಾರ, ಹಿಂದೆ ನಮಸ್ಕಾರ, ಮುಂದೆ ನಮಸ್ಕಾರ, ಹೇಳಿದ್ದು ಹೇಳಿದ್ದೇನೆ. ಅಂದ್ರೆ ಕಂಡ ಮೇಲೆ ಏನಾಯ್ತು? ಭಕ್ತಿ ಜಾಸ್ತಿ ಆಗ್ತಾ ಇದೆ. ಕೇಳದ ಭಕ್ತಿಗಿಂತ ಕಂಡ ಭಕ್ತಿ ಜಾಸ್ತಿ ಅಂತ ಅರ್ಥ. ಊಟಕ್ಕೆ ಬರ್ಸೋರಿಗೆ ಸುಮ್ಮನೆ ಇರ್ತಾನೆ, ಬೆಳೆಸಿದ್ರೆ ಕಾಯ್ಲಕ್ಕಾಗಲಿಲ್ಲ ಅವ್ನ ಕೈಲಿ ಆಗ್ಲೇನೆ. ಏ ಬೇಗ ಶುರುವಾಗ ನೋಡ್ಬಿಡ್ತಾನಲ್ಲ, ಟೆಂಪ್ ಆಗ್ಬಿಡ್ತಾನೆ, ಕೃಷ್ಣಾಪರಾಜನ ತಿಂದಾಗ್ಬಿಡ್ತಾನೆ ಎಷ್ಟೋ ಸಲ. ಯಾಕೆ ಅಷ್ಟು ಬೇಗ ದರ್ಶನದ ಎಫೆಕ್ಟ್ ಯಾವಾಗಲೂ ಜಾಸ್ತಿ. ಅದಕ್ಕೆ ಹೇಳಿದ್ದು ಹೇಳಿದ್ದೇನೆ, ಹಾಗೆ ಹೀಗೆ ಕೃಷ್ಣ ಅಂತ ಹೇಳಿದ್ದೇನೆ. ಕೃಷ್ಣನಿಗೆ ಅರ್ಥವಾಯ್ತು, ನ ತತ್ಸಮ ಅಸ್ತಿ ಅಧ್ಯಧಿಕ ಕುತೋನ್ಯ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ನಿನ್ನ ಸಮ ಯಾರಿದ್ದಾರೆ? ಇದು ಅಧಿಕ ಎಲ್ಲಿಂದ ಬರಬೇಕು ನಿನಗೆ? ನಿನ್ನ ಸಮಾನ ಯಾರೂ ಇಲ್ಲ. ಅದೇ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಆಗ ಅರ್ಜುನ ಪ್ರಶ್ನೆ ಕೇಳಿದ ಇಷ್ಟಾದ ಮೇಲೆ, ಕೃಷ್ಣ ನಿನ್ನ ಪೂಜೆ ಮಾಡಿ ನಿನ್ನ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾನಲ್ಲ ಅವನು ಶ್ರೇಷ್ಠನೋ, ಮಹಾಲಕ್ಷ್ಮಿ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾನಲ್ಲ ಅವನು ಶ್ರೇಷ್ಠನೋ ಅಂತ ಪ್ರಶ್ನೆ ಕೇಳಿದೆ. ಇದು 12ನೇ ಅಧ್ಯಾಯದ ಮುಖ್ಯ ಪ್ರಶ್ನೆ. ಇದು ಇಬ್ಬರು ಆರಾಧನೆ ಮೋಕ್ಷ ಗ್ಯಾರಂಟಿ, ಲಕ್ಷ್ಮೀ ಪೂಜೆಯಿಂದನೂ ಮೋಕ್ಷ ಗ್ಯಾರಂಟಿ, ವಿಷ್ಣು ಪೂಜೆಯಿಂದನೂ ಮೋಕ್ಷ ಗ್ಯಾರಂಟಿ. ಆದರೆ ಯಾರು ಪೂಜೆ ಮಾಡಿ ಮೋಕ್ಷಕ್ಕೆ ಹೋಗೋನು ಬೆಟರ್ ಅನ್ನಿಸ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಒಳ್ಳೆ ಪ್ರಶ್ನೆ. ನಾವು ಉತ್ತರ ಅರ್ಜುನ ಪ್ರಶ್ನೆ ಕೇಳಿದ ಉತ್ತರ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವೀಗ. ಲಕ್ಷ್ಮೀ ಪೂಜೆಯಿಂದ ಮೋಕ್ಷನೋ ವಿಷ್ಣು ಪೂಜೆಯಿಂದ ಮೋಕ್ಷನೋ ಅಂತ ಪ್ರಶ್ನೆ. ಕೃಷ್ಣನ ಉತ್ತರ ಎರಡರಿಂದ ಆಗತ್ತೆ ಅಂತ ಹೇಳಿ, ಹಾಗೆ ನಾವೇನ್ ಮಾಡ್ತೀವಿ, ಆ ಲಕ್ಷ್ಮೀ ಪೂಜೆ ಸಾಕು ಅಂತ ಕ್ಲೋಸ್ ಮಾಡ್ಬಿಟ್ಟು ಅದೇ ಪರಿತಿ ಆಯ್ತು. ಸಂಪತ್ತು ಸಾಕು ಅಂತ ಹೇಳಿ ಭಗವಂತ ಹೇಳ್ತಾನೆ, ಲಕ್ಷ್ಮೀ ಪೂಜೆಯಿಂದ ಮೋಕ್ಷ ಆಗುತ್ತೆ, ಬಟ್ ವೆರಿ ಡಿಫಿಕಲ್ಟ್ ಅಂತ ಭಗವಂತ ಹೇಳ್ತಾನೆ. ಯಾಕೆ ಗೊತ್ತಾದ ತೆರೆ ಅಲ್ಲಿ ಸ್ಟಾಪ್ ಆಗ್ಬಿಡ್ತೀವಿ ಹುಷಾರು ಅಂತ ಹೇಳ್ತಾನೆ. ಆ ದಾರಿಯಲ್ಲಿ ಹೋಗ್ಬಿಟ್ರೆ ನೀನು ಮುಸುಗುರಿ ಮುಟ್ಟೋದು ಭಾರಿ ಕಷ್ಟ, ಮುಟ್ಟೇನೆ ಸಿಕ್ತೀಯ. ಆಗ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಹೊರಟಾಗ ಮನುಷ್ಯ ಮೈ ಮರೀತಾನೆ ಅಂತ ಹೇಳ್ತಾನೆ. ಹಣ ಬಂದ್ರೆ ಸಾಕು ನೋಡೋದ್ರೆ ಆ ಕಡೆ ಹೋಗ್ಬಿಡ್ತಾನೆ. ಬಂದು ಯಾವಾಗ ಕಟ್ಟರೆ ಮಾತಾಡ್ತಾರೆ ದುಡ್ಡು ಬಂದಷ್ಟ ತಿಳ್ಕೊಂಡು ನೋಡೋದಿಲ್ಲ. ಟ್ರೆಂಡ್ ಆತ ಜನಗಳನ್ನು ನೋಡೋದಿಲ್ಲ, ಜನಾರ್ದನ್ನು ನೋಡೋದಿಲ್ಲ. ಹಣ ಬಂದ ಮೇಲೆ ಮೊದಲು ಜನಗಳನ್ನು ನೋಡ್ತಿದ್ದ, ಸಂಕಟ ಬಂದ ವೆಂಕಟರಮಣ ದೇವರನ್ನು ನೋಡ್ತಿದ್ದ, ದುಡ್ಡು ಬಂದ ಮೇಲೆ ಯಾರು ನೋಡೋದಿಲ್ಲ. ಹೆಂಡತಿ ಮಕ್ಕಳು ನೋಡೋದಿಲ್ಲ, ಕೆಲವರು ಬರೀ ಕುಡಿಯೋದು ಬೀಳೋದು, ಕುಡಿಯೋದು ಬೀಳೋದು ಅಷ್ಟೇ. ಆದ್ದರಿಂದ ಲಕ್ಷ್ಮೀ ಪೂಜೆಯಿಂದ ರಿಸ್ಕ್ ಇದೆ, ಸರಿಯಾಗಿದ್ರೆ ಪರವಾಗಿಲ್ಲ, ಅದು ಭಾರಿ ಕಷ್ಟ. ಅದು ನನ್ನ ಪೂಜೆಯಲ್ಲಿ ರಿಸ್ಕ್ ಫ್ರೀ ಅಂತ ಹೇಳ್ಬಿಡ್ತಾರೆ. ನನ್ನ ಪೂಜೆಯಲ್ಲಿ ಯೋಚನೆ ಮಾಡಾಗಿಲ್ಲ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಜರತಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ನನ್ನನ್ನು ಮನಸ್ಸನ್ನು ಹಾಕಿಬಿಟ್ರೆ ಸ್ಮೃತ್ಯೋಂಬ ಸಂಸಾರ ಸಾಗರದಿಂದ ನನ್ನ ಮೇಲೆ ಕೆತ್ತಿ ಬಿಡ್ತೇನೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಎತ್ತುತ್ತಾರೆ, ಆದ್ರೆ ಇಂಡಿಪೆಂಡೆಂಟ್ ಆಗಿ ಎತ್ತೋದಿಲ್ಲ, ನಾನು ಎಷ್ಟಂದ್ರೆ ಎತ್ತಾಳಷ್ಟೇ. ಆದ್ರೆ ನಾನು ಮಾತ್ರ ಯಾರನ್ನ ಕೇಳೋದಿಲ್ಲ, ಯಾರೇ ಎತ್ತಿ ಬಿಡ್ತೇನೆ ಅಂತ ಹೇಳ್ತಾರೆ. ಅದು ಆದಷ್ಟು ಕೂಡ ಡೈರೆಕ್ಟ್ ಬಸ್ ಇದ್ದಾಗ ನಾವು ಇಂಡೈರೆಕ್ಟ್ ಬಸ್ ಹತ್ತೋದಕ್ಕೆ ಹೋಗೋದಿಲ್ಲ. ಒಂದು ಸ್ಟಾಪ್ ಬಸ್ ಒಂದು, ನಾನ್ ಸ್ಟಾಪ್ ಒಂದು, ಜನರು ನಾನ್ ಸ್ಟಾಪ್ ಹತ್ತೋದು. ಲಕ್ಷ್ಮೀದೇವಿ ನಮ್ಮ ಮೂಲಕ ಮೋಕ್ಷಕ್ಕೆ ಹೋಗೋದಾದ್ರೆ ಅದು ಒಂದು ಸ್ಟಾಪ್ ಇದೆ, ಸಮಟೈಮ್ ಫುಲ್ ಸ್ಟಾಪು ಆಗ್ಬೋದು. ಆದ್ದರಿಂದ ವಿಷ್ಣು ಪೂಜೆಯಿಂದ ಹೋದರೆ ಮಾತ್ರ ಖಚಿತ ಮೋಕ್ಷ. ಆ ಕಷ್ಟ ಅಂದ್ರೆ ಹೋಗ್ತದೆ, ಕಷ್ಟಪಡಲಿಕ್ಕೆ ಯೋಚನೆ ಮಾಡಲೇಬೇಡ. ನೀನೀಗ ನೀ ಎಷ್ಟಾಗುತ್ತೆ ಅಷ್ಟು ಅಂತ ಹೇಳ್ತಾ, ಅಭ್ಯಾಸೇತಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಮಿನಿಮಮ್ ಅಂದ್ರೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟು, ನೀವು ಆದಷ್ಟು ಮಾಡೋ ಸಾಕು, ನನ್ನ ಮಾತ್ರ ಬಿಡಬೇಡ, ಖಂಡಿತ ಒಳ್ಳೇದು ಮಾಡ್ತೇನೆ. ಇದು ಪರಿಪೂರ್ಣವಾದ ವಿಶ್ವಾಸ ಕೊಟ್ಟಂತ ಘಟ್ಟ ಇದು. ಅದು ಭಕ್ತಿ ಯೋಗ ಅಂತ ಹೆಸರು. 20 ಶ್ಲೋಕಗಳ ಚಿಕ್ಕ ಅಧ್ಯಾಯ, ಹರಿ ಸರ್ವೋತ್ತಮತ್ವವನ್ನು ಸಾರ್ಥ. ಹರಿಭಕ್ತಿಯಷ್ಟು ಸುದೃಢವಾದಂತಹ ತಾರಕವಾದ ವಸ್ತು ಮತ್ತೊಂದಿಲ್ಲ ಅಂತ ಹೇಳಿಬಿಟ್ಟು ತಿಳಿಸಿದರು. ಲಕ್ಷ್ಮೀದೇವಿ ಉಪಾಸನೆ ಸೃಷ್ಟಿ ಎಂದ ಮೇಲೆ ಇನ್ನು ಬ್ರಹ್ಮಾದಿ ದೇವತೆಗಳ ಉಪಾಸನೆ ಎಂದೂ ಮೋಕ್ಷ ಕಾರಣವಾಗೋದಿಲ್ಲ. ಸರ್ವೋತ್ತಮತ್ವೇನ ಹಿರಣ್ಯಕಶಿಪದವರು ಸಾಕ್ಷಿ. ಅದಕ್ಕೆ ಬ್ರಹ್ಮದೇವನ ಹೇಳಿದ ಹಿರಣ್ಯಕಶಿಪ ರಾವಣರ ಗತಿ ಏನಾಯಿತು? ಆದ್ದರಿಂದ ಲಕ್ಷ್ಮೀ ಪೂಜೆ ವಿಷ್ಣು ಪೂಜೆಯಿಂದ ಮಾತ್ರ ಮೋಕ್ಷ. ಲಕ್ಷ್ಮೀ ಪೂಜೆಯಲ್ಲಿ ಪ್ರಾಬ್ಲಮ್ ಇದೆ, ವಿಷ್ಣು ಪೂಜೆಯಲ್ಲಿ ಪ್ರಾಬ್ಲಮೇ ಇಲ್ಲ. ಅದರಿಂದಾಗಿನೇ ಸದಾಕಾಲ ಅಗ್ರಥಾ ಶರಣಮ್ಮ ನಾಸ್ತಿ ತಮೇವ ಶರಣಮ್ಮ ಅಂತ ನಾರಾಯಣನೇ ಶರಣ ಹೋಗಬೇಕು ಅಂತ ಅರ್ಥ. ಇಲ್ಲಿ ಎರಡನೇ ಶತಕ ಮುಗಿತು, ಇವತ್ತಿಗೆ ಹೊತ್ತು ಆಗಿದೆ. ಎರಡನೇ ಶತಕ ಅಂತೂ ಎಷ್ಟೋ ಆಯ್ತು, ನಿನ್ನೆ ದಿವಸ ಎರಡು ಅಧ್ಯಾಯ ಅಷ್ಟೇ ಆಗಿತ್ತು, ಮತ್ತೆ ಎರಡು ಶತಕ ಆಗಿದೆ ಅಂತ ಹೇಳಿದ ಮೇಲೆ ಭಾರಿ ಇಂಪ್ರೂವ್ಮೆಂಟ್ ಅಂತ ಅರ್ಥ. 12 ಅಧ್ಯಾಯ ಅಂದ್ರೆ ಮುಗಿದಾಗಾಯ್ತು, ಇನ್ನು ಉಳಿದಿರೋರು 18 ಅಧ್ಯಾಯಕ್ಕೆ ಲಿಂಕ್ ಸಿಗಬೇಕು ನಮಗೆ. ಇನ್ನು 13, 14, 15, 16, 17 ಅವನ ಫಾಸ್ಟ್ ಆಗಿ ನಾಳೆ ದಿವಸ ನೋಡ್ತಾ 18 ಅಧ್ಯಾಯದ ಮುಖ್ಯ ಪ್ರಶ್ನೆ ನಿನ್ನೆ ಹೇಳಿದ್ದೇನೆ. ಎಲ್ಲ ಇಡೀ ಭಗವದ್ಗೀತೆಯ ಮಂಗಳವಾದ್ರಿಂದ ಈ ಸಲ ಇಡೀ ಗೀತೆನ ಒಂದ್ಸಲ ಮನಸ್ಸಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಎಂಬ ದೃಷ್ಟಿಯಿಂದ ಇಷ್ಟೆಲ್ಲ ಹೇಳಿದ್ದು. ನಾಳೆ ದಿವಸ ಖಂಡಿತ 18 ಅಧ್ಯಾಯ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುತ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣಪದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚಾಮಿ ಲೇಶತಃ. ಗುಣಗಣ ನಿರಯಂ ಪತಿಂ ರಮಾಯಾಃ ಜಗದಗದಹನಂ ಚ ವಾಸವೀ ಸೂನುಂ ಮುನಿಗುಣತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುಣಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯನ್ನು ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಆ ಯುದ್ಧರಂಗದಲ್ಲಿ ಹೇಗೆ ಉಪದೇಶ ಮಾಡ್ತಕ್ಕಂತಹ ಪ್ರಸಂಗ ಒದಗಿದೆ ಅನ್ನೋದನ್ನು ನೋಡ್ತಾ, ಆ ಸಮಯದಲ್ಲಿ ಅರ್ಜುನ ಏನು ಯುದ್ಧ ಮಾಡೋದಿಲ್ಲ ಅಂತ ಕೂತ, ಅದಕ್ಕೆ ಉತ್ತರವಾಗಿ ಭಗವಂತ ಸಮಸ್ತ ಶಾಸ್ತ್ರಾರ್ಥವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ಸಾಧನಾಧ್ಯಾಯ ಅಂತಂದು ಸಾಧನ ಶತಕ, ಯಾವ ರೀತಿಯಲ್ಲಿ ಮನುಷ್ಯ ತನ್ನ ಪಾಲಿಗೆ ವಿಹಿತವಾದಂತಹ ಕರ್ತವ್ಯ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಪ್ರತಿಫಲದ ಅಪೇಕ್ಷೆಯನ್ನು ಬಿಟ್ಟು ಮಾಡಿದರೆ ಅದು ಜ್ಞಾನಕ್ಕೆ ಅತ್ಯುತ್ತಮವಾದ ಸಾಧನವಾಗುತ್ತೆ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ. ಎರಡನೇ ಶತಕ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದವರೆಗೆ ಇರತಕ್ಕಂಥ ಆರು ಅಧ್ಯಾಯಗಳಲ್ಲಿ ಭಗವಂತನ ವಿಶೇಷವಾದ ಮಹತ್ವವನ್ನ ತಿಳಿಸ್ತಕ್ಕಂಥ ಅಧ್ಯಾಯ. ಅದಕ್ಕೆ ಅದನ್ನ ಸಾಧನ ಮೊದಲನೇ ಶತಕವಾದರೆ ಜ್ಞಾನ ಎರಡನೇ ಶತಕದ ಸಾರಾಂಶ. ದೇವರನ್ನ ತಿಳಿಬೇಕು ಅಂತ ಹೇಳಿದ ಮೇಲೆ ದೇವರು ಹೇಗಿದ್ದಾನೆ ಅಂದ್ರೆ ಅವನ ವಿಭೂತಿಗಳನ್ನ, ಅವನ ವ್ಯಾಪ್ತಿಯನ್ನ, ಅವನ ವಿಶೇಷವಾದಂತಹ ಸರ್ವತಂತ್ರ ಸ್ವಾತಂತ್ರ್ಯವನ್ನ, ಜಗಜ್ಜನ್ಮಾದಿ ಕರ್ತೃತ್ವವನ್ನ, ಗುಣಪೂರ್ಣತ್ವ ದೋಷ ದೂರತ್ವಾದಿ ಅಸಾಧಾರಣ ಹಿರಿಮೆಗಳನ್ನ ಆ ಅಧ್ಯಾಯಗಳೇ ವರ್ಣನೆ ಮಾಡಿದ್ದಾರೆ. ತನಗೆ ಅರ್ಜುನ ವಿಶ್ವರೂಪವನ್ನೇ ಕಂಡ. ಭಗವಂತ ಅರ್ಜುನ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಟ್ಟ. ನಿನ್ನ ಉಪಾಸನೆಯಿಂದ ಮುಕ್ತಿ ಶ್ರೇಷ್ಠ, ಮುಕ್ತಿ ಪಡೆಯೋದು ಶ್ರೇಷ್ಠವೋ, ಮಹಾಲಕ್ಷ್ಮಿ ಉಪಾಸನೆಯಿಂದ ಮುಕ್ತಿ ಪಡೆಯೋದು ಶ್ರೇಷ್ಠವೋ ಅಂತ ಹೇಳಿದಾಗ ಭಗವಂತ ತನ್ನ ಉಪಾಸನೆಯಿಂದ ಮುಕ್ತಿ ಪಡೆಯೋದೇ ಅತ್ಯಂತ ಸುರಕ್ಷಿತವಾದ ಮಾರ್ಗ, ಲಕ್ಷ್ಮಿ ಉಪಾಸನೆಯಿಂದ ಮೋಕ್ಷ ಸಿಗುತ್ತೆ, ಆದರೆ ಉಪಾಸನೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅದರಿಂದ ಮುಕ್ತಿ ಸಿಗೋದ್ರ ಬದಲು ನರಕ ಜನಾರ್ಥವೇ ಹೊರತು ಸದ್ಗತಿ ಇಲ್ಲ. ಇದು ಅಲ್ಲಿ ಭಗವಂತ ಕೊಟ್ಟ ಉತ್ತರ. ಅರ್ಜುನ ಆಮೇಲೆ ಪ್ರಶ್ನೆ ಮಾಡ್ತಾ ಆಯ್ತ, ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ನಾನಂ ಜ್ಞೇಯಂಚ ಕೇಶವ. ಆರು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೇಳಿ ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತಕ್ಕಂತಹ ಆರನ ಬಗ್ಗೆ ಅರ್ಜುನ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೆ ಭಗವಂತ ತಿಳಿಸ್ತಾನೆ, ಇಡೀ ವಿಶ್ವವೇ ಒಂದು ಕ್ಷೇತ್ರ, ಈ ವಿಶ್ವವನ್ನು ಬಂದಂತಹ ಭಗವಂತನೇ ಕ್ಷೇತ್ರಜ್ಞ. ಇವತ್ತು ಭಗವಂತನೇ ಕ್ಷೇತ್ರಜ್ಞ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಕ್ಷೇತ್ರಜ್ಞ ಅಂದ್ರೆ ಭಗವಂತನೇ, ಕ್ಷೇತ್ರಜ್ಞೋ ಅಕ್ಷರ ಏವಚ. ಕ್ಷೇತ್ರ ಅಂದ್ರೆ ಬರೀ ನಮ್ಮ ದೇಹ ಅಲ್ಲ, ಯಾವುದೋ ಒಂದು ಸೀಮಿತವಾದ ಸ್ಥಳ ಅಲ್ಲ, ಇಡೀ ವಿಶ್ವವೇ ಕ್ಷೇತ್ರ. ಅದನ್ನು ಪೂರ್ಣ ತಿಳಿದವನಂದ್ರೆ ಭಗವಂತ ಒಬ್ಬನೇ, ಆದ್ರಿಂದಾಗಿನೇ ಸ್ವಾತಂತ್ರ್ಯನ ಕ್ಷೇತ್ರಜ್ಞ ಅಂದ್ರೆ ಅವನೇನೆ ಕ್ಷೇತ್ರಜ್ಞ. ಸರ್ವಜ್ಞನಾದ ಭಗವಂತನೇ ಕ್ಷೇತ್ರಜ್ಞ. ಯಾವುದೇ ಶಾಸ್ತ್ರ ವಿಚಾರವನ್ನು ತಿಳಿಯಬೇಕಾದ್ರೆ ಋಷಿಭಿರ್ ಬಹುಧಾ ಗೀತಂ ಛಂದೋಭಿ ವಿವಿಧ ಪೃಥಕ್ ಬ್ರಹ್ಮಸೂತ್ರ ಪರೈಶ್ಚೈವ ಹೇತುಮದ್ಭಿ ವಿನಿಶ್ಚಿತಂ. ಇದು ನಾವು ಗಮನಿಸಬೇಕಾದ ಅಂಶ. ಇವತ್ತು ಯಾವ್ಯಾವ ಮೂಲದಿಂದ ಶಾಸ್ತ್ರ ಬಂದರೆ ಅದನ್ನು ಜ್ಞಾನ ಅಂತ ಕರೆಯೋದಿಲ್ಲ ಅಂತ ಹೇಳಿದ್ರು. ಮತ್ತು ಜ್ಞಾನ ಅಂತ ಕರಿಬೇಕಾದ್ರೆ ಇವತ್ತು ಒಂದು ಏನೋ ಓದಿದ್ದೆ ಕೇಳ್ತಾರೆ, ಯಾವ್ದೋ ಹೇಳ್ತಾನೆ, ಯಾವ ಯೂನಿವರ್ಸಿಟಿ ಅಂದ್ರೆ ಇಲ್ಲ ಇಲ್ಲ ನಾನೇ ಓದಿದ್ದೇನೆ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಆ ಮೂಲದಲ್ಲಿ ಬರಬೇಕು. ಇವತ್ತು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬಂದರೆ ಮಾತ್ರ ಹೇಗಟ್ಟಿಗೆ ಡಿಗ್ರಿ ಅಂತ ಕರೀತಾರೋ ಹಾಗೆ ಜ್ಞಾನ ಬರಬೇಕಾದ್ರೆ ಋಷಿ ಮೂಲದಿಂದ ಬರಬೇಕು, ವೇದವಾಕ್ಯಗಳಿಂದ ಬರಬೇಕು, ಬ್ರಹ್ಮಸೂತ್ರಗಳಿಂದ ಬರಬೇಕು. ಅಂಥ ಜ್ಞಾನವನ್ನು ತತ್ವಜ್ಞಾನ ಅಂತ ಕರೀತಾರೆ ಹೊರತು ಯಾವುದೇ ರೀತಿ ಜ್ಞಾನವನ್ನ ತತ್ವಜ್ಞಾನ ಅಂತ ಕರೆಯೋದಿಲ್ಲ. ಸ್ವಲ್ಪ ಯೋಚಿಸಿದರೆ ಜ್ಞಾನದ ಆಕರೇ ಜನ ಗೊತ್ತಿಲ್ಲ. ಇವತ್ತಿನ ದಿವಸ ಹೇಗೋ ಜ್ಞಾನ ಬಂದರೂ ಸಾಕು ಅಂತ ತಿಳ್ಕೊಂಡಿರ್ತಾರೆ, ಹೇಗೋ ಜ್ಞಾನ ಬಂದರೆ ಏನೂ ದೊರೆಯಿಲ್ಲ ಅನ್ನೋದು ಸಾರಾಂಶ. ಇನ್ನು ಮುಂದೆ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟು ಗುಣಗಳನ್ನು ಹೊಂದಿಸ್ಕೋಬೇಕು ಅಂತ ಕೇಳಿದ್ರೆ ವಿಂಶತಿ ಧರ್ಮ ಜಾತಂ, 20 ಗುಣಗಳನ್ನು ಸಂಪಾದನೆ ಮಾಡಿದರೆ, ವಿಶಿಷ್ಟವಾದ ಲಕ್ಷಣಗಳನ್ನು ಸಾಧಿಸಿಕೊಂಡ್ರೆ ಆದವನಿಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ 20 ಗುಣಗಳು ಅಮಾನಿತ್ವಂ ಅದಂಬಿತ್ವಂ ಈ ರೀತಿಯಾಗಿ ಒಟ್ಟು 20 ಗುಣಗಳನ್ನು ಹೇಳುತ್ತಾರೆ. ಅದರಲ್ಲಿ ಒಂದೊಂದನ್ನು ನೋಡಿದ್ದೆ ಆಚಾರ್ಯೋಪಾಸನಂ ಶೌಚಂ ಕ್ಷಾಂತಿ ಆರ್ಜವಮೇವ ಚ. ಆಚಾರ್ಯೋಪಾಸನಂ ಗುರುಗಳನ್ನ ಆರಾಧಿಸಬೇಕು, ಶೌಚಂ ಹೊರಗಿನ ಶುದ್ಧಿ, ಹೊರಗಿನ ಶುದ್ಧಿ ಇರಬೇಕು, ಒಂದೊಂದು ಅತ್ಯಂತ ಅಮೂಲ್ಯ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ. ಇಂದ್ರಿಯ ವಿಷಯಗಳಲ್ಲಿ ಸುಖಭೋಗಗಳಲ್ಲಿ ವಿರಕ್ತಿಯನ್ನ ತಡೆಯಬೇಕು. ಯಾವನಿಗೆ ವಿರಕ್ತಿ ಇಲ್ಲ ಎಂದೋ ಅವನು ನಿಜವಾದ ಭಕ್ತಿ ಬರೋದಿಲ್ಲ ಅಂತ ಹೇಳುತ್ತಾರೆ. ನಿಜವಾದ ವಿರಕ್ತಿ ಇದ್ರೆ ಮಾತ್ರ ನಿಜವಾದ ಭಕ್ತಿ ಬರುತ್ತೆ. ಯಾವನಿಗೆ ಈ ಲೋಕದಲ್ಲೇ ಮೋಸವನ್ನು ಮಾಡ್ತಾನೆ, ಇನ್ನು ಪರಲೋಕದ ಕನಸು ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಅತ್ಯಂತ ಶುದ್ಧವಾದ ಜೀವನವನ್ನು ಸಾಗಿಸಿದ್ರೆ ಮಾತ್ರ ನಾವು ಮೋಕ್ಷದಾಚೆ ಇರಲಿಕ್ಕೆ ಸಾಧ್ಯ. ಅದಕ್ಕೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ವೈರಾಗ್ಯ ಭಗವತ್ ಪ್ರೀತಿಗೆ ಸಾಧನವಾಗಬೇಕೇ ಹೊರತು ಅದು ಪ್ರತಿಷ್ಠೆಗೆ, ಅಹಂಕಾರಕ್ಕೆ ಕಾರಣ ಆಗಬಾರದು. ಅನಹಂಕಾರ ಏವಚ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ, ಎಂತ ಅಪೂರ್ವವಾದ ಮಾತು. ಜನ್ಮ ಮೃತ್ಯು ಜರ ದುಃಖ ದೋಷಾನುದರ್ಶನ. ಹುಟ್ಟಿನಲ್ಲಿ ಎಷ್ಟು ದುಃಖ ಇದೆ, ಸಾವಿನಲ್ಲಿ ಎಷ್ಟು ದುಃಖ ಇದೆ, ರೋಗಗಳು ಬಂದಾಗ ಏನಾಗುತ್ತೆ, ಮುಪ್ಪಿನಲ್ಲಿ ಏನಾಗುತ್ತೆ, ಅದೆಲ್ಲ ಸದಾ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಯೋಚನೆ ಮಾಡಿದವನಿಗೆ ಈ ಭ್ರಷ್ಟಾಚಾರದ ಕಡೆಗೆ ಮನಸ್ಸು ಹೋಗೋದಿಲ್ಲ ಅಂತ ಹೇಳುತ್ತೆ. ಕಳ್ಳತನ ಮಾಡಿದವನು ಏನಾಗುತ್ತೆ ಅಂತ ಗೊತ್ತಿದ್ರೆ ಆ ಕಳ್ಳತನ ಮಾಡೋ ಬುದ್ಧಿ ಬರೋದಿಲ್ಲ, ಓ ಕಳ್ಳತನ ಮಾಡಿ ಸಿಕ್ಕಾಕೊಂಡು ಅಕ್ಕಳ ಒದ್ದಾಡೋದು ಬೇಕಾಗಿಲ್ಲ ಅಂತ ಅನಿಸಿಬಿಡುತ್ತ. ಅದು ಜನ್ಮ ಮೃತ್ಯು ಜರ ವ್ಯಾಧಿ ರೋಗಗಳು ಎಂತೆಂಥ ವಿಚಿತ್ರ ರೋಗಗಳು, ಎಷ್ಟು ಹಿಂಸೆ ಪಡ್ತಾರೆ ನೋಡ್ಲಿಕ್ಕೆ, ಅವರು ಹಿಂಸೆ ಪಡೋದ್ರೆ ನೋಡ್ಲಿಕ್ಕಾಗೋದಿಲ್ಲ ಅಷ್ಟು ಹಿಂಸೆ ಪಡ್ತಿರ್ತಾರೆ. ಇದೆಲ್ಲ ನೋಡಿದವನಿಗೆ ಸಾಕಪ್ಪ ಸಾಕು ಸಾಕು, ಇನ್ನೂ ಸಂಸಾರ ಸುಖವು ಇದು ಬೇಡ, ಎಂದು ಇಂಥ ದುಃಖ ಕೊಳಗಾಗಬಾರದು ಅಂತ ಭಾವನೆ ಬಂದರೆ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಅದೇ ರೀತಿ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನ ಮುಂದೆ ಹೇಳ್ತಾನೆ. ಅಸಕ್ತಿ ಅನಭಿಶ್ವಂಗ ಪುತ್ರ ದಾರ ಗೃಹಾದಿಷು, ತಂದೆ ಮಕ್ಕಳ ಮೇಲೆ ಆಸಕ್ತಿ ಇರಲಿ, ಅತ್ಯಾಸಕ್ತಿ ಬೇಡ ಅಂತ ಹೇಳೋದು ಅಂತ ಹೇಳ್ತಾನೆ. ಅತ್ಯಾಸಕ್ತಿ ಅನಭಿಶ್ವಂಗ, ಮಿತಿಮೀರಿದ ಆಸಕ್ತಿ ಇದ್ರೆ ಎಂದೂ ಪ್ರಯೋಜನ. ಓವರ್ ಸ್ಪೀಡ್, ಹೇಗೆ ಸ್ಪೀಡ್ ಇಂದ ಹೋದ್ರೂ ನಾವು ಸಂಚಾರ ಮಾಡೋಕ್ಕಾಗೋದಿಲ್ಲ, ಆದರೆ ಓವರ್ ಸ್ಪೀಡ್ ಇದ್ರೆ ಆಕ್ಸಿಡೆಂಟ್ ಅನ್ನು ಭಯ ಉಂಟು. ಅದು ಓವರ್ ಅಟ್ಯಾಚ್ಮೆಂಟ್ ಯಾವಾಗಲೂ ಒಳ್ಳೇದಲ್ಲ, ಯಾರ ಬಗ್ಗೆನೂ ಕೂಡ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಎಷ್ಟಿರಬೇಕು ಅಷ್ಟಿರಬೇಕು, ನೋ ಅಟ್ಯಾಚ್ಮೆಂಟ್ ಇದ್ರೂ ಕೆಲಸ ಆಗೋದಿಲ್ಲ, ಓವರ್ ಅಟ್ಯಾಚ್ಮೆಂಟ್ ಕೆಲಸ ಹಾಳಾಗತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು. ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ಸಾರತಿ ಹೀ ಜನಸಂಸದಿ, ಯಾವಾಗಲೂ ಕೂಡ ಏಕಾಂತದಲ್ಲಿ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಜನಗಳ ಗುಂಪಿನಲ್ಲಿ ಸೇರಬಾರದು ಅಂತ ಹೇಳಿದ್ರು, ಜನಗಳ ಗುಂಪಿನಲ್ಲಿ ಸೇರಬಾರದು. ಗುಂಪಿನ ಮನೋಭಾವ ವಿಚಿತ್ರ, ಬಲಬೇಗ ಮನುಷ್ಯ ಒಂದು ದುಷ್ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಬಿಡ್ತಾನೆ. ಅಷ್ಟೇ ಅಲ್ಲ, ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ, ಇದು ಬಹಳ ಮುಖ್ಯವಾದ ಮಾತು. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ, ಅಧ್ಯಾತ್ಮದ ಒಲವು ಯಾವಾಗಲೂ ಇರಬೇಕು. ಯಾವಾಗಲೂ ಒಂದು ಸಂಕಟ ಬಂದಾಗ ಸಂಕಟರಮಣ ಅಂದರೆ ಅದು ಅಧ್ಯಾತ್ಮ ಅಲ್ಲ, ಅದು ಯಾವಾಗಲೂ ಇದ್ರೆ ಮಾತ್ರ ಅಧ್ಯಾತ್ಮ ಅಂತ ಕರೀತಾರೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಮತ್ತು ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನದ ಉದ್ದೇಶ, ಅಪರೋಕ್ಷ ಜ್ಞಾನದ ಉದ್ದೇಶದಿಂದ ಶಾಸ್ತ್ರಾಧ್ಯಯನ ಪಾಂಡಿತ್ಯ ಸಂಪಾದನೆ ಮಾಡಬೇಕೆ ಹೊರತು ಪ್ರತಿಷ್ಠೆಗೋಸ್ಕರ ಮಾಡಬಾರದು ಅಂತ ಹೇಳಿ. ತಾನೋಬ ಮಹಾಪಂಡಿತ, ಅನ್ಶೋಲಿಕ ಶಾಸ್ತ್ರ ಓದಬಾರದು. ದೇವರ ಜ್ಞಾನವನ್ನು ಪಡೆಯಬೇಕು, ಹರಿ ಪ್ರೀತಿ ಗಳಿಸಬೇಕು ಅಂತಿರಬೇಕೆ ಹೊರತು ಬೇರೆ ಅಲ್ಲ. ಎಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಡಿಸಿಪ್ಲಿನ್ ಇದೆ ಅವರು, ಸರಿಯಾಗಿ ತಿಳ್ಕೊಂಡವರಿಗೆ ಈ ಕಾಂಡಕ್ಟ್ ಎಷ್ಟು ಡೆವಲಪ್ ಆಗಬೇಕು ಯೋಚನೆ ಮಾಡಬೇಕು. ಅಂದ್ರೆ ಭಗವಂತ ಹೇಳಿದ 18-20 ಗುಣಗಳು ಅಂತ ಹೇಳಿದರೆ ಪ್ರತಿಯೊಂದು ಕೂಡ ನಮ್ಮ ಇಹಾಕಾರ ಎರಡರ ಉದ್ಧಾರಕ್ಕೂ ಕಾರಣ. ಈ ಲೋಕದಲ್ಲೂ ಉನ್ನತವಾದ ಸ್ಥಾನವನ್ನು ಗಳಿಸಬಹುದು, ಪರಲೋಕದಲ್ಲಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಕೊನೆಗೆ ಮೋಕ್ಷವನ್ನು ತಲುಪಬಹುದು ಅಂತ ಒಂದು ವಿಶಿಷ್ಟವಾದ ಸಾಧನಗಳನ್ನು ಹೇಳುತ್ತಾರೆ. ಇನ್ನು ದೇವರು ಹೇಗಿದ್ದಾನೆ, ಏತದ್ ಜ್ಞಾನ ಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥ, ಹೀಗೆ ಬದುಕಿದರೆ ಅದು ಜ್ಞಾನ ಸಾಧನ, ತಪ್ಪಿದರೆ ಅದು ಅಜ್ಞಾನಕ್ಕೆ ಸಾಧನ, ಅನರ್ಥಕ್ಕೆ ಸಾಧನ. ಇಷ್ಟೆಲ್ಲ ಕಷ್ಟಪಟ್ಟು ದೇವರನ್ನು ತಿಳ್ಕೊಳ್ತೇವಲ್ಲ, ಎಂಥ ದೇವರು, ಏನೋ ಭಾರಿ ಕಷ್ಟಪಟ್ಟು ಅಂತ ಹೇಳಿ ಹತ್ತಿಬಿಟ್ಟ ನೋಡಿ ಏನಪ್ಪ ಸಾಧಿಸ್ತಿ ಅಂತ ಕೇಳಿದಾಗ ಅವನ ಹಿರಿಮೆ, ಅವನೇ ಹತ್ತಿದ್ದಾನೆ ಅನ್ನೋ ಹಿರಿಮೆ ನೋಡಿದರೆ ಆಗ ಹಬ್ಬ ನಿಜವಾಗ ಮಾಡಿದ್ದು ಸಾರ್ಥಕ. ಎಷ್ಟು ಕಷ್ಟ ದೇವರನ್ನು ತಿಳಿತೇವಲ್ಲ, ಎಂಥ ವಸ್ತು ಗೊತ್ತಾ ದೇವರು, ಅಂತ ವಸ್ತು ಮತ್ತೊಂದಿಲ್ಲ. ಸರ್ವತ್ರ ಪಾಣಿಪಾದ ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅವನ ಮೈಯೆಲ್ಲ ಕೈಕಾಲುಗಳು, ಮೈಯೆಲ್ಲ ಕಣ್ಣುಗಳು, ಮೈಯೆಲ್ಲ ಕಿವಿಗಳು, ಅವನ ಕಾಲೆಯ ಅವನ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಗೆ ಕೆಲಸನೂ ಮಾಡುತ್ತೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೆಲಸನೂ ಮಾಡುತ್ತೆ, ಒಂದಿಂದ್ರೆ ಮತ್ತೊಂದಿಂದ್ರೆ ಕೆಲಸನೂ ಮಾಡುತ್ತೆ. ಆದರೆ ಒಂದೊಂದಿಂದ್ರಿಯ ಜಗತ್ತಿನ ಎಲ್ಲ ಕಡೆ ತುಂಬಿ ಹೋಗ್ಬಿಟ್ಟಿದೆ. ಇಂಥ ವಸ್ತುವನ್ನ ದೇವರು ಅಂತ ಕರೀತಾರೆ. ಇಂಥ ವಸ್ತುವನ್ನ ಪರಿಪೂರ್ಣವಾದ ವಸ್ತು, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ಭಗವಂತನ ಚಿತ್ರ, ಅದು 13ನೇ ಅಧ್ಯಾಯದ ದೊಡ್ಡ ಒಂದು ಕಾಣಿಕೆ. ಅಷ್ಟ ಹೇಳಿ ಮುಂದೆ 14ನೇ ಅಧ್ಯಾಯದಲ್ಲಿ ಈ ಗುಣತ್ರಯಗಳನ್ನು ವಿಭಜನೆ ಮಾಡಿ ಹೇಳುತ್ತಾ ಇದ್ದಾರೆ. ಮನುಷ್ಯ ಗುಣತ್ರಯಗಳೇ ಒಂದು ಸಂಪರ್ಕದಿಂದ ಬಂಧಿತನಾಗಿದ್ದಾನೆ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟ ವಿಚಾರ. ಪ್ರತಿಯೊಂದು ವಸ್ತುವನ್ನು ಏನು ಕೊಡುತ್ತಾ, ಜಲವಿರಬಹುದು ಚೇತನ ಇರಬಹುದು, ಇವತ್ತು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರತಿಯೊಂದು ವಸ್ತು, ನಮ್ಮ ದೇಹ, ನಮ್ಮ ಬಂಧು ಬಾಂಧವರ ದೇಹ, ಒಂದು ಅತಿ ಸಣ್ಣ ಪದಾರ್ಥ ಜಗತ್ತಿನಲ್ಲಿ ತಗೊಂಡ್ರೂ ಕೂಡ ಅದರಲ್ಲಿ 3 ಗುಣಗಳಿಂದ ಮಾಡಿದ್ದಾರೆ. ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳ ಸೇರದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ಬಹಳ ಮುಖ್ಯವಾಗಿ ತಿಳಿದು. ಪ್ರತಿಯೊಬ್ಬರ ದೇಹದಲ್ಲಿ ಸತ್ವಗುಣದ ಅಂಶ, ರಜೋಗುಣದ ಅಂಶ, ತಮೋಗುಣದ ಅಂಶ, 3 ಸೇರಿವೆ. ಆ ಸತ್ವಗುಣಕ್ಕೆ ಸಾಕ್ಷಾತ್ ಶ್ರೀದೇವಿ ಅಭಿಮಾನಿ ದೇವತೆ, ರಜೋಗುಣಕ್ಕೆ ಭೂದೇವಿ ಅಭಿಮಾನಿ ದೇವತೆ, ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿ ದೇವತೆ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ, ಈ ಬಂಧನತನ ಒಳಗಾಗಿದ್ದೇವೆ. ಇವತ್ತು ನೋಡಿ ಬಿಗಿಯಾದ ಒಂದು ಶರ್ಟ್ ಸ್ವೆಟರ್ ಹಾಕೊಂಡ್ಬಿಡ್ತಾನೆ, ಹಬ್ಬ ಬಿಚ್ಚೋದು ಎಷ್ಟು ಕಷ್ಟ ಅನ್ಸುತ್ತ. ಸೆಕೆಯಕ್ಕೆ ಆಗತ್ತಾರ್ತನು ಬಿಚ್ಚಕ್ಕೆ ಬರ್ತಾ ಇಲ್ಲ, ಹರಿಯ ಮನಸ್ಸಿಲ್ಲ, ಆಗ ಎಷ್ಟು ಹಂತ ಪಡ್ತಾನೆ. ಈಗ ನಾವು ಹಾಕೊಂಡ ಶ್ವೆಟರ್ ಎಷ್ಟು ಗಟ್ಟಿ ಇದ್ರೆ ದುಃಖ ಆಗೋದಾದ್ರೆ ಈ ಚರ್ಮದ ದೇಹ ಪೂರ್ತಿ ಅಂಟ್ಕೊಂಡ್ಬಿಟ್ಟಿದೆ ಒಳಗೆ ಅಂತ ಹೇಳುತ್ತ. ಪೂರ್ತಿ ಬಂಧಿತರಾಗಿದ್ದೇವೆ ನಾವು. ಅವಗಾಹವಾದ ಬಂಧನ ಇದು. ನೀ ಬದ್ಧಂತಿ, ಬರೀ ಬದ್ಧಂತಿ ಅಲ್ಲ, ನಿತರಾಂ ಬದ್ಧಂತಿ, ಟೈಟ ಹಿಡಿದು ಬಿಟ್ಟಿವೆ. ಇನ್ನು ಬಿಡಿಸಿಕೊಳ್ಳೋ ಶಕ್ತಿ ನಮಗೆ ಯಾರಿಗೂ ಇಲ್ಲವೇ ಇಲ್ಲ. ಯಾಕೆ ಕಟ್ಟಿದವರು ಅವರು. ಶ್ರೀದೇವಿ, ಭೂದೇವಿ ಮತ್ತು ದುರ್ಗಾದೇವಿಯರ ಬಂಧನಕನ ಒಳಗಾಗಿರೋದ್ರಿಂದ ಇದನ್ನ ಅವರೇ ಬಿಡಿಸಬೇಕೆ ಹೊರತು ಬೇರೆಯವರಿಗೆ ಬಿಡಿಸಕ್ ಆಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ನಾವು ದೇವರನ್ನ ಒಪ್ಪಬೇಕು ಅಂತ ಹೇಳೋದಕ್ಕೆ ಕಾರಣ ಇದು. ದೇವರನ್ನ ಒಪ್ಪದೆ ಹೋದರೆ ಬಿಡುಗಡೆ ಬೇರೆ ದಾರಿನೇ ಇಲ್ಲ ಅಂತ ಒಂದು ವಿಶಿಷ್ಟವಾದಂತಹ ಗುಣತ್ರಯದ ಬಂಧನದ ಮಧ್ಯೆ ಇದ್ದೇವೆ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಸುಖ ಸಂಘೇನ ಬದ್ನಾತಿ ಜ್ಞಾನ ಸಂಘೇನ ಚಾಣಕ. ಜ್ಞಾನಸಂಘ ಸುಖ ಸಂಘಗಳಿಂದ ಸತ್ವಗಳ ನಮ್ಮ ದೇಹದಲ್ಲಿ ಇದೆಯಲ್ಲ, ಅದರ ರೋಲ್ ಏನು? ಬೆಳಕು ಹೇಗೆ ಹೊಡೆಯುತ್ತೋ, ಕತ್ತಲೆ ಹೇಗೆ ಕಪ್ಪಿದೆ, ಒಂದು ಗುರುತಿದೆ ಎಲ್ಲದೂ ಕೂಡ. ಸತ್ವಗುಣದ ಗುರುತೇನು? ಅದು ಲೈಟ್ ಅಂದರೆ ಬೆಳಕನ್ನು ಕೊಡತಕ್ಕಂಥದ್ದು. ಸತ್ವಗುಣದಲ್ಲಿ ಜ್ಞಾನ ಇದೆ, ಪ್ರಕಾಶ ಇದೆ, ಮನಸ್ಸು ಸುಖ ಕೊಡುತ್ತೆ. ಸತ್ವಗುಣ ನಮ್ಮ ದೇಹದಲ್ಲಿ ಇದ್ದಾಗ ಒಳ್ಳೆ ಜ್ಞಾನ ಕಾರ್ಯಕ್ಕೆ ಮಹತ್ವ ಕೊಡ್ತೇವೆ. ಎಲ್ಲ ಇಷ್ಟು ಸುಲಭದಲ್ಲಿ ಅರ್ಥವಾಗುತ್ತೆ, ಅದರ ಜೊತೆ ಮನಸ್ಸು ಹಿತ ಅನಿಸುತ್ತೆ. ಸತ್ವಗುಣದ ಸಾತ್ವಿಕ ಆಹಾರ ತಿಂದರೆ ಯಾವಾಗಲೂ ಹಾಗೆ ಆಗೋದು. ರಜೋಗುಣದಿಂದ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ. ರಜಗುಣ ಬಂತು ಅಂದ್ರೆ ಆಸೆ ಆಕಾಂಕ್ಷೆ ಎಲ್ಲ ಶುರುವಾಗುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ತಕ್ಕ ತಿನ್ನಬೇಕು ಅನ್ಸೋದಿಲ್ಲ, ನಾವು ತಿಂತೇವೆ ಆ ವಿಚಾರ ಬೇರೆ.